ಸೈಷಾ ಭಾರ್ಗವಿ ವಾರುಣಿ ವಿದ್ಯಾ ಪರಮೇ ವ್ಯೋಗಂ ಪ್ರತಿಷ್ಠಿತಾ ಯಯೇವಂ ವೇದ ಪ್ರತಿತಿಷ್ಠತಿ ಅನ್ನವಾನ್ ಅನ್ನಾದೋ ಭವತಿ ಮಹಾನ್ ಭವತಿ ಪ್ರಜಯಾ ಪಶುಭಿರ್ಹಿ ಬ್ರಹ್ಮವರ್ಚಸೇನ ಮಹಾನ್ ಕೀರ್ತ್ಯ ಅನ್ನಂ ನ ನಿಂದ್ಯಾ ತತ್ ವ್ರತಂ ಪ್ರಾಣೋ ವಾ ಅನ್ನಂ ಶರೀರವನ್ನಾದಂ ಪ್ರಾಣೇ ಶರೀರಂ ಪ್ರತಿಷ್ಠಿತಂ ಶರೀರೇ ಪ್ರಾಣ ಪ್ರತಿಷ್ಠಿತಃ ತದೇತದನ್ನಮನ್ನೇ ಪ್ರತಿಷ್ಠಿತಂ ಸಾಯ ಏತದನ್ನಮನ್ನೇ ಪ್ರತಿಷ್ಠಿತಂ ವೇದ ಪ್ರತಿತಿಷ್ಠತಿ ಅನ್ನವಾನನ್ನಾದೋ ಭವತಿ ಮಹಾನ್ ಭವತಿ ಪ್ರಜಯಾ ಪಶುಭಿಃ ಬ್ರಹ್ಮವರ್ಚಸೇನ ಮಹಾನ್ ಕೀರ್ತ್ಯಾ ಚಕ್ಷುಸ್ಸಚೇ ಯದ್ವಿಷ್ಣು ಖಂಡಾರ್ಥ ಆಗಿತ್ತು. ಶ್ರೋತ್ರಂ ಶ್ರೋತೃತ್ವತೋ ವಿಹುಃ ವಾಕ್ಯವಕ್ತೃತ್ವತೋ ನಿತ್ಯಂ ಮನೋಮಂತೃತ್ವತಸ್ತಥಾ. ಅಲ್ಲಿ ಅನ್ನ ಪ್ರಾಣ ವಿಜ್ಞಾನ ಮನಸ್ಸು ವಿಜ್ಞಾನ ಆನಂದ ಐದು ಹೇಳಿದರೆ ಮತ್ತೆ ಮೂರು ಹೇಳಿದರು, ಚಕ್ಷುಸ್ಸು ಶ್ರೋತ್ರ ಮತ್ತು ವಾಕ್ ಅಂತ ಹೇಳಿ ಒಟ್ಟು ಎಂಟನ್ನು ಅಂತ ತಿಳಿಸಿದರು. ಚಕ್ಷು ಅಂತಾರೆ ದೇವರಿಗೆ, ಯಾತಕ್ಕೆ ಹೆಸರು? ಚಕ್ಷುಸ್ಸ ಚಷ್ಟೇ ಯದ್ ವಿಷ್ಣು, ಎಲ್ಲವನ್ನು ನೋಡ್ತಾನಾದ್ದರಿಂದ ವಿಷ್ಣುವಿಗೆ ಚಕ್ಷುಹು ಅಂತ ಕರೀತಾರೆ. ಶ್ರೋತ್ರಂ ಶ್ರೋತೃತ್ವತೋ ವಿಹು, ಎಲ್ಲದರ ಕಿವಿಯೊಳಗಿದ್ದು ಕೇಳಿಸಿಕೊಡ್ತಾನಾದ್ದರಿಂದ ಹಾಗೇ ಶ್ರೋತ್ರಂ ಅಂತ ಹೆಸರು. ವಾಕ್ಯ ವಕ್ತೃತ್ವತೋ ನಿತ್ಯಂ, ಇವಂತಹ ಪ್ರವಿಶ್ಯ ಪ್ರತಿಯೊಬ್ಬರ ಒಳಗೆ ನಿಂತು ಪರಮಾತ್ಮ ಮಾತನ್ನಾಡ್ತಾ ಮಾತಿಗೆ ನಿಯಾಮಕನಾಗಿರೋದ್ರಿಂದ ವಾಕ್ ಅಂತ ಕರೀತಾರೆ. ಮನೋಮಂತೃತ್ವತಸ್ತಥ, ಮನವನ್ನು ಜ್ಞಾನವನ್ನು ಕೊಡೋದ್ರಿಂದ ಮನಸ್ಸು ಮನೋ ಅವಬೋಧನೆ. ಮನೋಮಂತೃತ್ವತಸ್ತಥ ತಪೋ ಜ್ಞಾನ ಸ್ವರೂಪತ್ವಾತ್, ದೇವರಿಗೆ ತಪಸ್ಸು ಅಂತ ಕರೀತಾರೆ. ತಪ ಆಲೋಚನೆ, ಆಲೋಚನಾ ಜ್ಞಾನ, ಅದಕ್ಕೆ ತಪಃ ಅಂದರೆ ಜ್ಞಾನ ಸ್ವರೂಪತ್ವಾತ್ ತಪಃ. ವಿಜ್ಞಾನಂತೂ ವಿವೇಚನಾತ್, ವಿವೇಚನ ಮಾಡೋದ್ರಿಂದ ವಿಜ್ಞಾನ ಅಂತ ದೇವರಿಗೆ ಹೆಸರು. ಜ್ಞಾನಾನುಸಂಧಾನ ರೂಪ ತಪಸಾತಂ ಜನಾರ್ದನಂ ಕ್ರಮಾತ್ ಭಗುರ್ವ್ಯಜಾನಾತ್ ತಮನ್ನಾದಿ ಬಹುರೂಪಿಣಂ. ಜ್ಞಾನಾನುಸಂಧಾನ ರೂಪ ತಪಸಾ, ಪ್ರತಿ ಸರ್ತನು ತಪಸ್ ಮಾಡು ತಪಸ್ ಮಾಡು ಅಂತ ಹೇಳಿದರು. ಸ ತಪಸ್ತಪ್ತ್ವಾ, ತಪಸ್ ಮಾಡದ ಅಂತ ಹೇಳಿದರು. ಏನದಕ್ಕೆ ಅರ್ಥ ಅಂದರೆ ಜ್ಞಾನಾನುಸಂಧಾನ ರೂಪ ತಪಸಾ, ಜ್ಞಾನದ ಅನುಸಂಧಾನ ರೂಪವಾದ ತಪಸ್ಸಿನಿಂದ ತಂ ಜನಾರ್ದನಂ ಕ್ರಮಾತ್ ಭೃಗುಹು ವ್ಯಜಾನಾತ್, ಆ ಭೃಗುಮುನಿಗಳು ಜನಾರ್ದನನನ್ನು ಕ್ರಮವಾಗಿ ತಿಳಿದರು. ತಮ್ಮ ಅನ್ನಾದಿ ಬಹುರೂಪಿಣಂ, ಅನ್ನಾದಿ ಬಹುರೂಪದ ಪರಮಾತ್ಮನನ್ನು ಅರ್ಥ ಮಾಡಿಕೊಂಡ್ರು. ಏವಂ ವಿಜಾನನ ಸ್ತಂ ವಿಷ್ಣುಂ ತಸ್ಮಿಂಸ್ತು ಪ್ರತಿತಿಷ್ಠತಿ, ಹೀಗೆ ವಿಷ್ಣುವನ್ನು ಯಾರು ಸರಿಯಾಗಿ ತಿಳಿತಾರೋ ಅವರು ತಸ್ಮಿಂಸ್ತು ಪ್ರತಿತಿಷ್ಠತಿ, ಆತ್ತಲ್ಲೇ ನೆಲೆಸಿಬಿಡ್ತಾರೆ. ವೈಕುಂಠಲೋಕವನ್ನು ತಲುಪಿ ಅಭಯಂ ಪ್ರತಿಷ್ಠಾಂ ವಿಂದತೆ ಅಂತ ಹೇಳಿದ್ರಲ್ಲ ಆಗಿರ್ತಾನೆ. ಮುಕ್ತೋ ಭೂತ್ವಾ ಅನ್ನವಾಂಶ್ಚ ಸ್ಯಾತ್, ಅನ್ನಾದಶ್ಚ ಸದೈವತು. ಮುಕ್ತೋ ಭೂತ್ವಾ ಅನ್ನವಾಂಶ್ಚ, ಮುಕ್ತನಾಗ್ತಾನೆ ಸದಾ ಅನ್ನವನ್ನು ಹೊಂದ್ತಾನೆ. ಅನ್ನಾದಶ್ಚ ಸದೈವತು, ಅನ್ನವನ್ನು ಹೊಂದುತ್ತಾನೆ, ಅನ್ನವನ್ನು ತಿಂತ ಅನ್ನ ಇದು ಮಾತ್ರ ತಿನ್ನಬೇಕು ಅಂತೇನೂ ಇಲ್ಲ, ಬೇಕಾಷ್ಟು ಇರ್ತದೆ ಡಾಕ್ಟ್ರ್ ತಿನ್ನಬಾರ್ದು ಅಂತ ಹೇಳಿರ್ತಾರೆ. ಆದ್ದರಿಂದಾಗಿಯೇ ಅನ್ನ ಇರೋದು ಬೇರೆ, ಅನ್ನ ತಿನ್ನೋದು ಬೇರೆ, ಎರಡನ್ನೂ ಹೊಂದಿದವನಾಗ್ತಾನೆ. ಅನ್ನ ನಾಮಾತು ಭಗವಾನ್ ವಿದ್ವಾಂಸ್ತಂ ಉಪಜೀವತಿ, ಅನ್ನ ಅಂತ ಪರಮಾತ್ಮನ ಯಾತಕ್ಕೆ ಹೆಸರು ಅಂದರೆ ಅವನು ಅನ್ನನೂ ಅನ್ನಾದನೂ ಆಗಿದ್ದಾನೆ. ವಿದ್ವಾನ್ ಪ್ರತಿಯೊಬ್ಬ ಜ್ಞಾನಿಗಳು ಕೂಡ ಅವನನ್ನು ಉಪಜೀವಿಸಿ ಬದುಕಿದ್ದಾರೆ. ಜ್ಞಾನ ಇಲ್ಲದವರು ಉಪಯೋಗಿಸಿದ್ದಾರೆ, ಜ್ಞಾನ ಇದ್ದವರು ತಿಳುವಳಿಕೆ ಇದ್ದು ಉಪಯೋಗಿಸಿದ್ದಾರೆ ಅಷ್ಟೇ. ಎಲ್ಲಿದೆ ತಪೋ ಬ್ರಹ್ಮ ಇನ್ 371 ಚಕ್ಷುರೀತಿ ಎಲ್ಲಿ ಕತ್ತರ್ಯಪಿ ತದ್ಯುತ್ಪತ್ತಿ ಸಂಭವಾದಿತ್ಯಾ ಚಕ್ಷುರೀತಿ ಸ ವಿಷ್ಣು ಯತ್ ಯಸ್ಮಾಚ್ಚೇ ಪಶ್ಯತಿ ಯತಃ ಚಕ್ಷುರೀತ್ಯರ್ಥ, ಎಲ್ಲವನ್ನು ನೋಡ್ತಾನಾದ್ರಿಂದ ವಿಷ್ಣುವೇ ಚಷ್ಟೇ ಇತಿ ಚಕ್ಷು ಅಂತ ಅರ್ಥ. ತಪೋ ಬ್ರಹ್ಮ ಇತ್ಯತ್ರ ಬ್ರಹ್ಮಣಃ ಸಂತಾಪಾತ್ಮಕತ್ವೇನ ತಪಃ ಶಬ್ದವಾಚ್ಯತ್ವ ಮುಚ್ಚತೆ ಇತ್ಯನ್ಯಥಾ ಪ್ರತೀತಿ ನಿರಾಸಾಯ ತಪಶ್ಶಬ್ದಂ ಬ್ರಹ್ಮಣಿ ನಿರ್ವಕ್ತಿ. ಬ್ರಹ್ಮನಿಗೆ ತಪಸ್ಸು ಅಂತ ಯಾತಕ್ಕೆ ಕರೀತಾರೆ ಅಂದರೆ ಅದು ಸಂತಾಪ ಹೊಂದಿದವನು ಅಂತ ಕೆಲವು ಅರ್ಥ ಮಾಡೋದಕ್ಕೆ ಹೋಗ್ತಾರೆ, ಅದು ಸರಿಯಲ್ಲ. ತಪಶ್ಶಬ್ದವಾಚ್ಯತ್ವ ಸಂತಾಪಾತ್ಮಕತ್ವದಿಂದ ಬಂದಿದ್ದಲ್ಲ, ಗೊತ್ತಾಯ್ತಾ? ಯಾತಕ್ಕೆ ಬಂತು? ಇತ್ಯನ್ಯಥಾ ಪ್ರತೀತಿ ನಿರಾಸಾಯ, ಅಪಾರ್ಥ ಮಾಡ್ಕೊಳ್ಳೋಕೆ ಅವಕಾಶ ಸಿಗಬಾರದು ಅಂಥೇಳಿ ತಪಃ ಜ್ಞಾನಸ್ವರೂಪತ್ವಾತ್ ಅಂತ ಆಚಾರ ಹೇಳಿದರು ಅಂತ ಅರ್ಥ. ಅನ್ಯಥಾ ಪ್ರತೀ ನಿರಾಸ ಅಂತ ಹೇಳಿದ್ರು, ಕೆಲವು ಅರ್ಥ ಮಾಡಿರ್ಬೋದು ಅಥವಾ ಅರ್ಥ ಮಾಡೋಕೆ ಅವಕಾಶ ಇರ್ಬೋದು. ಉದಾಹರಣೆಗೆ ಮಾ ಚಕ್ಷುಸ್ಸು ಅಂದರೆ ಕಣ್ಣೇ ಅವನು ಅಂತಲ್ಲ, ನೋಡ್ತಾನಾದ್ರಿಂದ ಹೇಗೋ. ತಪಸ್ಸು ಅಂತ ಹೇಳಿದರೆ ತಾಪವೇ ಅವನಲ್ಲ ಮೊದಲರ್ಥ, ತಾಪಕಾರಕ ಅರ್ಥಲ್ಲೂ ತಪಸ್ಸೇ, ಜೊತೆಗೆ ಜ್ಞಾನಸ್ವರೂಪನಾದ್ದರಿಂದ ತಪಸ್ಸು. ಅನ್ಯಥಾ ಪ್ರತೀತಿ ಅದಕ್ಕೆ ಬಂದ ಅಭೇದ ತಿಳ್ಕೊಂಡಾಗ ಅನ್ಯಥಾ ಪ್ರತೀತಿ ಬರೋ ಸಂಭವ ಉಂಟು, ಅದಕ್ಕೆ ಖಂಡನೆ ಮಾಡಿದರು ಅಂತ ಅರ್ಥ. ಇದು ವ್ಯಾಖ್ಯಾನ ಬರೆದೂ ಇರಬಹುದು, ಪ್ರತೀತಿಗೆ ಅಂತೂ ಅವಕಾಶ ಇದೆ ಅಂತ ಅರ್ಥ. ಖಂಡಾರ್ಥನಾಗಿರ್ತಾನೆ. ನಕಶ್ಚನ ಬಸತೌ ಅದಾದ ಮೇಲೆ ಅನ್ನಂನ ಪರಿಚಕ್ಷೀತ ತದ್ವ್ರತಂ ಆಪೋ ವಾ ಅನ್ನಂ ಜ್ಯೋತಿರನ್ನಾದಂ ಅಪ್ಸು ಜ್ಯೋತಿ ಪ್ರತಿಷ್ಠಿತಂ ಜ್ಯೋತಿಷು ಆಪಃ ಪ್ರತಿಷ್ಠಿತಃ ತದೇತದನ್ನಮನ್ನೇ ಪ್ರತಿಷ್ಠಿತಂ ಸಹ ಯಹ ಏತದನ್ನಮನ್ನೇ ಪ್ರತಿಷ್ಠಿತಂ ವೇದ ಪ್ರತಿತಿಷ್ಠತಿ ಅನ್ನವಾನ್ ಅನ್ನಾದೋ ಭವತಿ ಮಹಾನ್ ಭವತಿ ಪ್ರಜಯಾ ಪಶುಭಿರ್ಬ್ರಹ್ಮವರ್ಚಸೇನ ಮಹಾನ್ ಕೀರ್ತ್ಯಾ. ಇದಿಷ್ಟು ಕೂಡ ಫಲಶ್ರುತಿ. ಅದು ಹೇಳಿದರು, ಅನ್ನಂ ಬಹು ಕುರ್ವೀತ ತದ್ವ್ರತಂ ಪೃಥಿವೀ ವಾ ಅನ್ನಂ ಆಕಾಶೋ ಅನ್ನಾದಃ ಪೃಥಿವ್ಯಾಂ ಆಕಾಶ ಪ್ರತಿಷ್ಠಿತಃ ಆಕಾಶೇ ಪೃಥಿವೀ ಪ್ರತಿಷ್ಠಿತ ತದೇತದನ್ನಮನ್ನೇ ಪ್ರತಿಷ್ಠಿತಂ ಸಹ ಯಹ ಏತದನ್ನಮನ್ನೇ ಪ್ರತಿಷ್ಠಿತಂ ವೇದ ಪ್ರತಿತಿಷ್ಠತಿ ಅನ್ನವಾನ್ ಅನ್ನಾದೋ ಭವತಿ ಮಹಾನ್ ಭವತಿ ಪ್ರಜಯಾ ಪಶುಭಿರ್ಬ್ರಹ್ಮವರ್ಚಸೇನ ಮಹಾನ್ ಕೀರ್ತ್ಯಾ. ನಾ ಕಂಚನ ವಸತೌ ಪ್ರತ್ಯಾಚಕ್ಷೀತ ತದ್ವ್ರತಂ ತಸ್ಮಾದ್ ಯಯಾ ಕಯಾ ಚ ವಿಧಯಾ ಬಹ್ವನ್ನಂ ಪ್ರಾಪ್ನುಯಾತ್ ಆರಾಧ್ಯಸ್ವ ಅನ್ನಮಿತ್ಯಾಚಕ್ಷತೆ ಏತದ್ವಯಿ ಮುಖತೋ ಅನ್ನಂ ರಾಧಂ ಮುಖತೋ ಅಸ್ಮಾ ಅನ್ನಂ ರಾಧ್ಯತೆ ಏತದ್ವಯಿ ಮಧ್ಯತೋ ಅನ್ನಂ ರಾಧಂ ಮಧ್ಯತೋ ಅಸ್ಮಾ ಅನ್ನಂ ರಾಧ್ಯತೆ ಏತದ್ವಾ ಅಂತತೋ ಅನ್ನಂ ರಾಧಂ ಅಂತತೋ ಅಸ್ಮಾ ಅನ್ನಂ ರಾಧ್ಯತೆ ಯಯೇವಂ ವೇದ. ಅದಿಷ್ಟಕ್ಕೂ ಖಂಡಾರ್ಥ. ಅದೇ ಅನ್ನ ಶಬ್ದಕ್ಕೆ ಅರ್ಥ ಹೇಳಿದೆ, ಉಪಜೀವ್ಯ ಪರಮಾತ್ಮ. ಅನ್ನವನ್ನು ನಾವು ತಿಂದೇ ಬದುಕಿರೋದು. ಅನ್ನದೊಳಗಿದ್ದು ಪರಮಾತ್ಮ ಅನ್ನನಾಮಕನಾಗಿದ್ದ ನಮ್ಮನ್ನು ಬದುಕಿಸಿದ್ದಾನೆ, ಆದ್ದರಿಂದ ದೇವರಿಗೆ ಅನ್ನ ಅಂತ ಹೇಳಿದ್ರು. ಯಾತಕ್ಕೆ ಅಂತ ಹೇಳ್ತಾರೆ ಅಂದರೆ ಯಾವ ಡೈರೆಕ್ಟ್ ನಮಗೆ ಕನೆಕ್ಟ್ ಅನ್ನೋದು ಯಾವುದೋ ಅದನ್ನು ಸೂರ್ಯ ಬೆಳಕು ಒಂದು ತಕ್ಷಣ ಸೂರ್ಯ ನಮಗೆ ಅರ್ಥ ಆಗ್ತಾನೆ. ಸೊ ಬದುಕಿರೋದು ಯಾವುದೋ ಅನ್ನ ಅಂತ ತಕ್ಷಣ ಅರ್ಥ ಆಗುತ್ತೆ. ಸೊ ಅದಕ್ಕೋಸ್ಕರ ಎಲ್ಲಿ ನಮಗೆ ಅದಕ್ಕೆ ಹೇಳ್ತಾರೆ ಕ್ರಮಾದ್ವಜಾನಾತ್, ಕ್ರಮವಾಗಿ ತಿಳ್ಕೋಬೇಕಾದ್ರೆ ಇದು ಬಹಳ ಮುಖ್ಯ. ಇದು ದೇವರನ್ನು ಹೇಗೆ ತಿಳಿಸ್ಬೇಕು ಅಂತ ಹೇಳ್ಕೊಡ್ತಾರೆ. ಇದರೊಳಗೆ ದೇವರನ್ನು ಹೇಗೆ ತಿಳಿಸ್ಬೇಕು ಅಂತ ಕೇಳಿದ್ರೆ ಈ ರೀತಿ ತಿಳಿಸಾಗ ಅರ್ಥ ಆಗುತ್ತೆ ಅಂತ ಅರ್ಥ. ಜನಗಳಿಗೆ ಈ ಕ್ರಮದಲ್ಲಿ ತಿಳಿಸ್ಬೇಕು. ಆ ಕ್ರಮ ಇಲ್ಲ, ತಿಳಿಸೋ ಕ್ರಮ ಅದಿಲ್ಲ. ಅದರಿಂದಾಗಿಯೇ ದೇವ್ರ ಬಗ್ಗೆ ಮಾತಾಡೋದು ಇಮ್ಯಾಜಿನರಿ ಮಾತಾಡಿದ್ರೆ ಅರ್ಥ ಆಗಲ್ಲ ಯಾರಿಗೂ, ಗೊತ್ತಾಯ್ತಾ? ಅವ್ರು ಎಕ್ಸ್ಪೀರಿಯನ್ಸ್ ತಕ್ಕಂತೆ ಮಾತಾಡಿದ್ರೆ ಏನಾಗುತ್ತಾಗ ಅರ್ಥ ಆಗುತ್ತೆ. ಅನ್ನ ಬಿಟ್ಟು ಬದುಕಲಿಕ್ಕಾಗುತ್ತಾ ನಿನಗೀಗ? ಇಲ್ಲ, ಹೌದಲ್ಲೋ, ಅನ್ನ ಜಡ ಪದಾರ್ಥ, ಅದಕ್ಕೆ ಸಾಮರ್ಥ್ಯ ಇದೆಯಾ? ಇಲ್ಲ. ಸೊ ಅದರೊಳಗೆ ನಿಂತು ಯಾರು ಮಾಡ್ತಾರೆ ಕೆಲಸನ? ದೇವ್ರು ಮಾಡ್ತಾನೆ. ಆಗ ಜನಕ್ಕೆ ಏನಾಗುತ್ತೆ? ಅರ್ಥ ಆಗುತ್ತೆ. ಮತ್ತು ಅನ್ನ ಜೀರ್ಣ ಆಗೋದು ಯಾರಿಂದ? ನಿನ್ನಿಂದ ಅಲ್ಲ. ಅದಕ್ಕೇನೆ ಪ್ರಾಣಾಪಾನ ಸಮ ಎಲ್ಲ ಹೇಳ್ತಾ ಹೋದಂತೆ ಅನುಭವಕ್ಕೆ ತಂದು ದೇವ್ರ ಬಗ್ಗೆ ಮಾತಾಡೋದು, ಗೊತ್ತಾ? ಅದೇ ಸ್ವಾನುಭವದ ಜ್ಞಾನ ಹೀನ ಮಾನವನೇ. ಏನು ವ್ರತವೇನು ಸಾಧನೆಗಳೇನೋ, ಸ್ವಾನುಭವದ ಜ್ಞಾನ ಹೀನ ಮಾನವನೇ. ವ್ರತ ಏಕಾಶಿ ಉಪವಾಸ ಬಾಡ್ದ. ಅನ್ನದ ಮಹಿಮೆ ಗೊತ್ತಾಯ್ತು ಅವನಿಗೆ, ಗೊತ್ತಾಯ್ತು. ದೇವರಲ್ಲಿ ಭಕ್ತಿ ಜಾಸ್ತಿ ಆಗಬೇಕು. ದಿವಸ ತಿಂತಿದ್ದ ಗೊತ್ತಾಗ, ಒಂದು ಬಿಟ್ಟು ನೋಡಿದ ಗೊತ್ತಾಯ್ತು, ಓಹೋ ಎಷ್ಟು ಕಷ್ಟ ಅನ್ನದೇ ಅವಲಂಬಿಸಿದ್ದೇನೆ ಅಂತೇಳಿ. ಆಗ ಅನ್ನ ಬಿಟ್ಟಿರೋದು ಕಷ್ಟ ಅಂದಮೇಲೆ ಅನ್ನದೊಳಗಿರೋ ದೇವರನ್ನ ಬಿಟ್ಟಿರೋದು ಕಷ್ಟ, ಬಿಟ್ಟು ಸಾಧ್ಯ ಇಲ್ಲ. ತೊರೆದು ಜೀವಿಸಬಹುದೇ ಹರಿಣ್ಣ ಚರಣಗಳ, ಆಗ ಅರ್ಥ ಆಗುತ್ತೆ. ಸೊ ದೇವರನ್ನು ಪರ್ಸನಲ್ ಗಾಡ್ ಅಂತ ತಿಳ್ಕೊಂಡವರೇ ಜಾಸ್ತಿ. ಪರ್ಸನಲ್ ಗಾಡ್ ಅಂದ್ರೇನು? ಒಬ್ಬ ವ್ಯಕ್ತಿ, ತಮಗೆ ಸಂದಟ್ಟವನು ಮಾತ್ರ ಅಂಥೇಳಿ ಹಾಗಲ್ಲ. ರ್ಯಾಷನಲ್ಲ ತಿಳ್ಕೊಬೇಕು. ಸ್ಪೇಸ್ ಅಂದ ತಕ್ಷಣ ಎಷ್ಟು ಬಿಡುತ್ತೆ ಸಿಗ್ತದಲ್ಲ, ಹಾಗೆ ಸ್ಪೇಸ್ ಅಂದ ತಕ್ಷಣ ಬಿಡುತ್ತೆ ಹಾಗೆ ಬರ್ತೋ. ದೇವರು ಅಂದ ತಕ್ಷಣ ಅರ್ಥ ಆಗಬೇಕು. ಅದಕ್ಕೆ ಅನ್ನ ಇತ್ಯಾದಿಗಳಲ್ಲಿ ನಮಗೆ ಅರ್ಥ ಆಗುತ್ತೆ ಅಂತ ಹೇಳೋದಕ್ಕೋಸ್ಕರ ಹೇಳಿದ್ರು. ಅನ್ನಂ ಬ್ರಹ್ಮ, ಮನೋಬ್ರಹ್ಮ, ವಿಜ್ಞಾನಂ ಬ್ರಹ್ಮ, ಪ್ರಾಣ ಬ್ರಹ್ಮ ಅಂತ ಹೇಳ್ತಾ ಹೇಳ್ತಾ ಇದೆಲ್ಲ ತಿಳಿಸ್ತಾ ಬಂತು. ಹ್ಞೂ, ಅದಕ್ಕೆ ಹೇಳಿದ್ದು ಒಳಗೆ ಒಳಗಿದ್ದಾನೆ ಅಂತ ಅರ್ಥ. ಎಲ್ಲವನ್ನೂ ತಿನ್ನೋನವನು ಅನ್ನಕ್ಕೆ ಎರಡು ಕೆಲಸ ಮಾಡುತ್ತೆ. ಅನ್ನ ತಿಂದೇ ತಿಂದೇ ಮನುಷ್ಯ ಸಾಯ್ತಾನೆ, ಅನ್ನ ತಿಂದು ಬದುಕಿದ್ದಾನೆ, ಗೊತ್ತಾಯ್ತಿಲ್ಲ? ಅನ್ನ ತಿಂದು ಸಾಯ್ತಾರೆ, ಅನ್ನ ತಿಂದು ಬದುಕ್ತಾನೆ. ಸೊ ಅದ್ಯತೆ ಅನ್ನಂ ಅತೀತಿ ಅನ್ನಂ, ಪರಮಾತ್ಮ ತಿಂತಾನೆ. ಅತ್ತ ಚರಾಚರ ಗ್ರಹಣಾತ್ ಅನ್ನ, ಮತ್ತೆ ಬದುಕಿಸಿದ್ದಾನಾದ್ರಿಂದ ಅನ್ನ, ಅರ್ಥ ಆಯ್ತಾ? ಸೊ ಎರಡು ರೀತಿಯಲ್ಲೂ ದೇವರಿಗೆ ಅನ್ವಯ. ಆದ್ದರಿಂದ ಅದನ್ನು ವಿಷ್ಣು ಸಹಸ್ರನಾಮದಲ್ಲೂ ಕೂಡ ಅನ್ನಂ ಅನ್ನಾದಯೇ ವಚ, ಈ ಉಪನಿಷತ್ತಿನ ಅರ್ಥ ಪೂರ್ತಿಯಾಗಿ ಅನ್ನಂ ಅನ್ನಾದಃ ಅಂತ ಬಂತು. ಮಾಡಲೇಬೇಕು, ಹೌದು. ಯಾಕೆಂದರೆ ಅವ್ರಿಗೆ ಇದು ಅನ್ನ ಅಂದರೆ ಏನು? ಫುಡ್. ಅದು ಫುಡ್ ಆದ್ದರಿಂದ ದೋಷ ಅಲ್ಲ ಅವರಿಗೆ, ಗೊತ್ತಾಯ್ತಾ? ಆದರೂ ಮಾಂಸಾಹಾರಿಗಳು ಮಾಂಸ ಬಿಟ್ಟರೆ ಜಾಸ್ತಿ ಪುಣ್ಯ, ತಿಂದರೆ ದೋಷ ಇಲ್ಲ. ಮಾಂಸಾಹಾರಿಗಳು ಮಾಂಸ ತಿಂದರೆ ದೋಷ ಇಲ್ಲ, ಆದರೆ ತಿನ್ನೋದು ಬಿಟ್ಟರೆ ಅಲ್ಲೂ ಕೂಡ ಮಹಾಪುಣ್ಯ ಅಂತ ಹೇಳ್ತಾರೆ. ಅರ್ಥ ಯಾವುದೇ ಒಂದು ವಿಹಿತವಾಗಿದ್ದರೂ ಕೂಡ ಅದನ್ನು ತ್ಯಾಗ. ಹಾಗೆ ಇವತ್ತು ಏಕಾದಶಿ ದಿವಸ ನಿಷಿದ್ಧವಲ್ಲದನ್ನು ತ್ಯಾಗ ಮಾಡ್ತಾನಲ್ಲ, ಹಾಗೆ, ಗೊತ್ತಾಯ್ತು? ವ್ರತಾದಿಗಳು ಬಂದ ನಿಷಿದ್ಧವಲ್ಲದನ್ನು ತ್ಯಾಗ ಮಾಡಿದರೆ ಪುಣ್ಯ ಜಾಸ್ತಿ. ಆದ್ದರಿಂದ ಸರಿ ಬೇಕೋ ಇಲ್ಲ, ಯಾಕೆ ಎಲ್ಲ ಲೋಕ ದೇವತೆಗಳಿಗೆ ಅನ್ನ ಇದೆ. ಯಾವುದದು? ಅಮೃತಾಂಧಸ ಏನಿ ಫುಡ್ ಇಸ್ ಫುಡ್ ಅಷ್ಟೇ. ಯಾವ ಚಪಾತಿ ಇಲ್ಲೇ ನಮ್ಮಲ್ಲಿ ಅನ್ನ ತಿಂದೇ ಇದ್ದವ್ರು ಇದ್ದಾರೆ, ಚಪಾತಿ ತಿನ್ನೋದಿಲ್ಲೇನು ಅವರಿಗೆ ಅಮೃತ ಅನ್ನ ಗೊತ್ತಾಯ್ತಾ. ಮನೆ ಮುಕ್ತರಿಗೂ ಅನ್ನ ಆನಂದನೇ ಅನ್ನ, ಮಳೆ ಗಿಡ ಬರೋ ಪ್ರಶ್ನೆ ಅಲ್ಲ. ಒಟ್ಟು ಆಹಾರ ಬೇಕು ಅಂತ, ಆಹಾರ ಬೇಕೇ ಬೇಕು. ಆದ್ದರಿಂದ ಆಹಾರ ಇದರಲ್ಲಕ್ಕಾಗೋದಿಲ್ಲ ಜೀವನಿಗೆ. ಯಾವ ಲೋಕದಲ್ಲಿ ಇದ್ರೆ ಏನು ಬೇಕು ಅವನಿಗೆ? ಅನ್ನ ಬೇಕೇ ಬೇಕು. ಅದಕ್ಕೆ ಫುಡ್ ಯಾತಕ್ಕೆ ಕೊಡ್ತಾರೆ ಫಸ್ಟು? ಇದ್ರೆ ಜೀವ ಇರಲಿಕ್ಕೆ ಸಾಧ್ಯ ಇಲ್ಲ, ಸಾಧ್ಯ ಇಲ್ಲ ಅಂತ ಅರ್ಥ. ನಾನು ಅನ್ನದ ಅನ್ನ ಅಂತ ಶಬ್ದಕ್ಕೆ ಅಕ್ಕಿ ಅನ್ನ ಅನ್ನದ ಅನ್ನ ತೆಗೆದು ಹಾಕಿಬಿಡ್ಬೇಕು ಫಸ್ಟು. ಅಕ್ಕಿ ಅನ್ನನೇ ಅನ್ನ ಆಗಬೇಕಾಗಿಲ್ಲ, ಯಾವುದನ್ನು ತಿಂದು ಬದುಕಿರ್ತಾನೋ ಅದೇ ಅನ್ನ. ಅದಕ್ಕೆ ಖಂಡ ಅರ್ಥ ಇಲ್ಲಿದೆ. ಆಪೋವ ಅನ್ನ ಮಿತ್ಯಾದೇಹೇ ಆಪೋ, ಅದೇ ಅದಕ್ಕೆ ಅನ್ನಂನ ಪರಿಚಕ್ಷೀತ ಅಪೋವ ಅನ್ನಂ. ಆಪೋವ ಅನ್ನಮಿತ್ಯಾದೇಹೇ ಪ್ರಾಗ್ವತ್ ಯೋಜನಾಧ್ಯಾಹಾರ ಅಪ್ ಯೋಜನಾ ಮತ್ತು ಅಧ್ಯಾಹಾರ ಎರಡು ಮಾಡ್ಕೋಬೇಕು. ಅಪ್ಸು ಇತ್ಯಾದೇಹೇ ಅನ್ನತ್ವಾದಿ ವಿವೃತಿ ಪರತ್ವಂ ಅಬಾದಿ ಪದಾನಾಂ ತನ್ನಿಷ್ಠ ಭಗವದ್ರೂಪ ಪರತ್ವಂಚ ಪ್ರಾಗ್ವದ್ ವ್ಯಾಖ್ಯೇಯಂ ಏವಂ ಅಗ್ರೇಪಿ. ಅನ್ನ ಅಂದರೆ ಹೇಗೆ ವಿಷ್ಣು ಪರ ಅರ್ಥ ಮಾಡಬೇಕು ಅದೇ ರೀತಿ ಅಬಾದಿ ಪದಾನಂ ಅಪ್ಪು ಮೊದಲಾದ ಪದಗಳಿಗೂ ಕೂಡ ವಿಷ್ಣು ಪರವಾಗಿ ಅರ್ಥ ಮಾಡಬೇಕು. ಅದಕ್ಕೆ ಅಪ್ಪು ಆಪಾಲನ ತಪ್ ಅಂತ ಆಚಾರ ಬರೀತಾರೆ. ಅನ್ನ ಅದ್ಯತೆ ಐತಿ ಅನ್ನಂ ಹೇಗೋ ಆಪಹ ಆಪಾಲನ ಆಪಾಲನ ಚೆನ್ನಾಗಿ ಪಾಲನೆ ಮಾಡೋದ್ರ ದೇವರಿಗೆ ಏನಂತ ಕರೀತಾರೆ ಅಪ್ ಅಂತ ಹೆಸರಿದೆ. ಅನ್ನಂ ಬಹು ಕುರ್ವೀತ ಐತಿ ಮಹದಿತಿ ತತ್ರ ಬಹುಮಾನ ಬುದ್ಧಿ ಕಾರ್ಯ. ದೇವರಲ್ಲಿ ಬಹಳ ಗೌರವ ಬುದ್ಧಿ ಇರಬೇಕು. ಅನ್ನಂ ಬಹು ಅನ್ನ ಜಾಸ್ತಿ ಮಾಡಬೇಕು ಅಂತ ಅರ್ಥ ಅಲ್ಲ. ಅನ್ನಂ ಬಹು ಕುರ್ವೀತ, ಬಹು ಅಂದರೆ ಬಹುಮಾನ ಮಾಡ್ತಾರೆ ದೊಡ್ಡವರು ಅಂತ ಗೌರವಿಸ್ ಬಹುಮಾನ ಬುದ್ಧಿ ಕಾರ್ಯ. ತದ್ಗುಣಾನ್ ತತ್ಕರ್ಮಣಿ ವಾ ಬಹು ಕುರ್ವೀತ ಇತಿ. ಇನ್ನೊಂದು ಅರ್ಥದಲ್ಲಿ ಪರಮಾತ್ಮನನ್ನು ಬಹಳ ಮಾಡೋದು ಅಂದ್ರೇನು, ಆತನ ಗುಣಗಳನ್ನು ಹೇಳಬೇಕು, ಆತನ ಕ್ರಿಯೆಗಳನ್ನು ಕೊಂಡಾಡಬೇಕು. ಅದಕ್ಕೇನೆ ಪಾಠ ಪ್ರವಚನ ಏನಾಗುತ್ತೆ, ಸ್ವಾಧ್ಯಾಯ ಪ್ರವಚನ ಮಾಡಿದಾಗ ದೇವ್ರ ಮಹಿಮೆಯನ್ನು ಹೆಚ್ಚು ತಿಳಿಸಿದಾಗ ಆಗುತ್ತೆ. ಅದು ಅನ್ನಂ ಬಹು ಕುರ್ವೀತ ಅಂದರೆ ಹಾಗೆ ಅನ್ನಂ ಬಹು ಕುರ್ವೀತ ಜ್ಞಾನಂ ಬಹು ಕುರ್ವೀತ. ಜ್ಞಾನ ಪ್ರಸಾರ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಮಾಡಿ ಅಂತ ಅರ್ಥ. ಜ್ಞಾನ ಪ್ರಸಾರಕ್ಕೆ ಶಕ್ತಿ ಬರಲಿ ಅಂತ ಅನ್ನ ಅಷ್ಟೇ. ಜ್ಞಾನ ಪ್ರಸಾರಕ್ಕೆ ಶಕ್ತಿ ಬರಲಿಕ್ಕೆ ಈ ಅನ್ನ ಬೇಕೇ ಹೊರತು ಮುಖ್ಯವಾದ ಪ್ರಸಾರ ಯಾವುದಾಗಬೇಕೋ ಜ್ಞಾನದ್ದಾಗಬೇಕು. ತತ್ಕರ್ಮಣಿ ವಾ ಬಹು ಕುರ್ವೀತ ಇತಿ ಬಹುಗುಣ ಕರ್ಮವತ್ವೇನ ಅನ್ನ ನಾಮಕಂ ಪ್ರತಿಪಾದಯೇ. ಪರಮಾತ್ಮ ಬಹುಗುಣ ಅನಂತ ಗುಣಪೂರ್ಣ ಮತ್ತು ಬಹುಚಿತ್ರ ಜಗತ್ ಬಹುದಾಕರಣಾತ್ ಪರಶಕ್ತಿರ್ ಅನಂತ ಗುಣ. ಈ ರೀತಿ ಹೇಳಬೇಕು ದೇವ್ರ ಬಗ್ಗೆ ಬಹುಗುಣಪೂರ್ಣ. ಅವ್ನು ನಿರ್ಗುಣ ಅಂತ ಹೇಳ್ತಾರೆ ತಪ್ಪಾಯ್ತಾಗ, ಗೊತ್ತಾಯ್ತಾ. ನಿರ್ಗುಣತ್ವೇನು ಪ್ರತಿಪಾದನೆ ಮಾಡೋದಾದರೆ ದೇವರಿಗೆ ಬಹುಮಾನ ಮಾಡಿದಾಗ ಅಲ್ಲಿ ಅವಮಾನ ಮಾಡಿದಾಗತ್ತೆ, ಉಪನಿಷತ್ತಿಗೆ ವಿರುದ್ಧ. ಬಹುಗುಣ ಮತ್ತು ಬಹುಕರ್ಮವತ್ವೇನ ಬಹು ಎರಡಕ್ಕೂ ಸೇರಿಸ್ಕೋಬೇಕು. ಬಹುಗುಣವತ್ವೇನ ಬಹುಕರ್ಮವತ್ವೇನ ಅನ್ನನಾಮಕಂ ಪ್ರತಿ ಬಹು ಕರ್ಮವತ್ವ ಅಂದರೆ ಜನ್ಮಾದೇಶೇತಃ ಬಹುಕರ್ಮವತ್ವ. ಬಹುಗುಣತ್ವ ಅಂದರೆ ಬ್ರಹ್ಮಶಬ್ದ ವಾಚ್ಯತ್ವ. ಬ್ರಹ್ಮಶಬ್ದ ವಾಚ್ಯತ್ವದಿಂದ ಅನಂತ ಗುಣಪೂರ್ಣತ್ವ ಗೊತ್ತಾಗುತ್ತೆ. ಅದೇ ರೀತಿ ಜನ್ಮಾದೇಶೇತ ಅನ್ನೋದರಿಂದ ಅನಂತ ಕರ್ಮ ಪರಮಾತ್ಮ ಗೊತ್ತಾಗುತ್ತೆ. ಆ ರೀತಿ ದೇವರನ್ನು ತಿಳಿಸ್ಕೊಡಿ. ಅನ್ನ ನಾಮಕಂ ಪ್ರತಿಪಾದಯೇತಿ ಯಾವತ್ ನಕಂಚನ ವಸತೋ ವಿತಿ. ಈಗ ಯಾರಾದರೂ ವಿದ್ಯಾಭ್ಯಾಸ ಮಾಡ್ತೀವಿ ಅಂತ ಬಂದರೆ ಇಲ್ಲ ಅಂತ ಹೇಳಬೇಡಿ. ನಕಂಚನ ಪ್ರತ್ಯಾಸವು ವಸತೋ ಪ್ರತ್ಯಾಚಕ್ಷೀತ. ಗುರುಕುಲ ವಾಸಕ್ಕೆ ಬಂದಾಗ ಎಂದು ತಿರಸ್ಕಾರ ಮಾಡಬೇಡಿ. ಫಸ್ಟ್ ವಿದ್ಯಾರ್ಥಿತ್ವೇನ ಆಗತಸ್ಯ ವಸತೋ ವಾಸ ವಿಷಯ ಕಂಚನ ಕಮಪಿ ನ ಪ್ರತ್ಯಾಚಕ್ಷೀತ. ಪ್ರತ್ಯಾಖ್ಯಾನಂ ನ ಕಾರ್ಯಂ ಇತ್ಯರ್ಥ. ಸೀಟಿಲ್ಲ ಅಂತ ಹೇಳಬೇಡಿ ಅಂತ ಹೇಳ್ತಾರೆ. ಅಯೋಗ್ಯನಾದರೆ ಅದು ಬೇರೆ ಮಾತು. ಯೋಗ್ಯನೇ ಏನಂತ ಹೇಳಬಾರ್ದು, ಇಲ್ಲ ಅಂತ ಹೇಳಬೇಡಿ. ಅವ್ರಿಗೆ ಏನು ತಿಳಿಯುತ್ತೋ ಅದನ್ನು ಹೇಳ್ಕೊಡಿ. ನ ಕಾರ್ಯಂ ಇತ್ಯರ್ಥ. ತಸ್ಮಾತ್ ಜ್ಞಾತಸ್ಯ ಅನ್ನಸ್ಯ ಪ್ರತಿಷ್ಠಾ ಹೇತುತ್ವಾತ್. ತಸ್ಮಾತ್ ಜ್ಞಾತಸ್ಯ ಅನ್ನಸ್ಯ ಪ್ರತಿ ಯಾತಕ್ಕೆ ಅಂದರೆ ಆ ತಿಳ್ಕೊಂಡ್ರೆ ದೇವ್ರ ಮೇಲೆ ಒಂದು ಕಡೆ ಮತ್ತೆ ಸತ್ಬಿಟ್ಟಾಯ್ತು. ಈಗ ಒಂದು ದೀಪ ಹಚ್ಚಿಟ್ರೆ ಹೇಗೋ ಹಾಕಿ, ಪ್ರತಿಯೊಬ್ಬರಿಗೂ ಕೂಡ ಎಷ್ಟೇ ತಿಳ್ಕೊಳ್ಳಿ ಆ ತಿಳಿದುಕೊಂಡು ಬಸ್. ಆ ಸಣ್ಣ ದೀಪಕ್ಕೂ ಬೆಲೆ ಇದೆಯೋ ಇಲ್ವೋ? ದೊಡ್ಡ ದೀಪನೂ ಬೇಕು, ಚಿಕ್ಕ ದೀಪನೂ ನಮಗೆ ಬೇಕು. ಅದೇ ರೀತಿಯಲ್ಲಿ ಸ್ವಲ್ಪ ತಿಳ್ಕೊಳ್ಳೋನಾದ್ರೂ ಪರವಾಗಿಲ್ಲ, ಎಷ್ಟು ತಿಳ್ಕೊಂಡ್ರೂ ಅಯೋಗ್ಯನಾಗಿರ್ಬಾರ್ದು, ಅದು ಮುಖ್ಯ. ಯಯಾ ಕಯಾಚ ವಿದ್ಧಯ ಏನಕೇನಾಪಿ ವಿಧಿನ ಅನ್ನಂ ಬಹುಬಹುತ್ವೇನ ಮತ್ವ ಪ್ರಾಪ್ನುಯಾದ ಅನ್ನಮಿತ್ಯರ್ಥ. ಮೊದಲೇ ಯಯಾ ಕಯಾಚ ವಿಧಯ, ಯಾವ ವಿಧ ಬೇಕಾದರೂ ಆಗಲಿ ಬಿಡಬೇಡಿ. ಏನಕೇನಾಪಿ ವಿಧಿನ, ಏನಾದರೂ ಕೋಮಾದಲ್ಲಿದ್ದರೂ ಕೂಡ ಏನು ಮಾಡ್ತಾರೆ, ಅವನಿಗೆ ಫುಡ್ ಕೊಡಿ, ಸತ್ತೋಗ್ತಾನೆ ಅಲ್ಲಿದ್ದರೆ. ಅವನಿಗೆ ಅನ್ನ ಕೇಳೋ ಶಕ್ತಿನೂ ಅವನಿಗಿಲ್ಲ. ಅವನಿಗೂ ಹೇಗೆ ವ್ಯವಸ್ಥೆ ಮಾಡ್ತಾರೋ ಆ ರೀತಿಯಲ್ಲಿ ಅನ್ನವನ್ನು ಕೊಡಲೇಬೇಕು ಅಂತ ಹೇಳಿದಾಗ ಜ್ಞಾನವನ್ನು ಕೊಡಲೇಬೇಕು ಅಂತ ಇನ್ನೊಂದು ಅರ್ಥ. ಅದಕ್ಕೆ ಅತಿ ಪ್ರಯತ್ನ ಅತಿ ಅನ್ನಂ ಬಹುಬಹುತ್ವೇನ ಮತ್ವ ಪ್ರಾಪ್ತುಯಾದ ಅನ್ನಮಿತ್ಯರ್ಥ. ಅತಿ ಪ್ರಯತ್ನೇನಾಪಿ ವಿಹಿತ ಪ್ರಕಾರೇಣ ಬಹುತರಾಂ ಭಗವದ್ವಿದ್ಯಾಂ ಪ್ರಾಪ್ನುಯಾದ ಇತಿ ಯಾವತ್. ಈಗ ಇಲ್ಲ ಅಂತ ಹೇಳಬಾರದು ದೇವ್ರಿಗೆ ಹೇಳಿದ ಮೇಲೆ, ನೀವು ಕೇಳದೇ ಇರಬಾರದು ಅವ್ರು ಹೇಳಿದರು ಅಂತ ಅರ್ಥ. ಕೇಳೋದು ಅವನ ಕರ್ತವ್ಯ, ತಿಳಿಯೋದು ಇವ್ರ ಕರ್ತವ್ಯ. ಇಲ್ಲದೆ ಹೋದರೆ ಇಬ್ಬರಿಗೂ ಅನರ್ಥನೇ. ಅತಿ ಅವರು ಹೇಳಲಿಲ್ಲ, ಅವ್ರು ಕರೀಲಿಲ್ಲ ಅಂತ ಇವನು ಹೋಗೋದು ಬಿಡಬಾರ್ದು, ಅವನು ಬರಲಿಲ್ಲ ಅಂತ ಇವನು ಬಿಡಬಾರ್ದು. ಅದಕ್ಕೆ ಆಮ ಎಂತೂ ಬ್ರಹ್ಮಚಾರ್ಯನ ಸ್ವಯಲ್ಲ ಹೇಳಿಬಿಟ್ಟಿದ್ದಾರೆ. ಮೊದಲನೇದೇ ಆದಷ್ಟು ಸ್ವಾಗತ ಮಾಡಿ. ಅತಿ ಪ್ರಯತ್ನೇನಾಪಿ ವಿಹಿತ ಪ್ರಕಾರೇಣ ಬಹುತರಾಂ ಭಗವದ್ವಿದ್ಯಾಂ ಪ್ರಾಪ್ನುಯಾದಿತಿ ಯಾವತ್ ಅನ್ನಾಖ್ಯ ರೂಪಂ ಬಹುಮನ್ಯಮಾನಸ್ಯ ಅನ್ನಂ ಪ್ರಸೀದತ್ತೇವ ಇತ್ಯಾಹ ಅರಾಧೀತಿ. ಅನ್ನಾಖ್ಯ ರೂಪಂ ಬಹುಮನ್ಯಮಾನಸ್ಯ ಅನ್ನಂ, ಅನ್ನ ಅಂತಕ್ಕಂಥದ್ರೊಳಗೆ ಅನ್ನನಾಮಕನಾಗಿ ಪರಮಾತ್ಮ ಇದ್ದಾನೆ ಅಂತ ಹೇಳಿ ಯಾರು ಉಪಾಸನೆ ಮಾಡ್ತಾರೋ ಅವರಿಗೆ ದೇವರು ಪ್ರಸನ್ನನಾಗ್ತಾನೆ. ಅರಾಧೀತಿ ಅಸ್ಮೈ ಅನ್ನಂ ಬಹುರೀತಿ ಮನ್ಯಮಾನಸ್ಯ ಅನ್ನಂ ಅನ್ನಾಖ್ಯೋಯಂ ಭಗವದ್ ರೂಪಂ ಅರಾಧಿ ರಾಧ ಸಂಸಿದ್ಧೋ ಸಿದ್ಧಂ ಭವತಿ ಇತಿ ವಿದ್ವಾಂಸಾಚಕ್ಷತೆ. ಅರಾಧೆ ಸಿದ್ಧನಾಗ್ತಾನೆ, ಯಾರು ಅನ್ನದಲ್ಲಿ ಭಗವಂತನ ಆರಾಧನೆ ಮಾಡ್ತಾರೋ ಅವನು ಸಿದ್ಧನಾಗ್ತಾನೆ. ಆಚಕ್ಷತೆ ಪ್ರಾಹುರಿತ್ಯರ್ಥ ಭಗವದ್ ಉಪಾಸನೆ ಪ್ರಯತ್ನ ಸದಾ ಕಾರ್ಯ ಇತಿ ಫಲಭೇದೋಕ್ತಿಪೂರ್ವಕ ಮಾಹ. ಸಾಮಾನ್ಯ ಬ್ರಾಹ್ಮಣ ಭೋಜನಕ್ಕೆ ಯಾತಕ್ಕೆ ಮಹತ್ವ ಬಂತು ಅಂದರೆ ಬ್ರಾಹ್ಮಣ ಸಾಮಾನ್ಯ ಸ್ವಾಧ್ಯಾಯ ಪ್ರವಚನ ಮಾಡ್ಕೊಂಡಿರ್ತಾನೆ, ಅನ್ನ ಹಾಕಿದರೆ ಸದುಪಯೋಗ ಆಗುತ್ತೆ ಅಂತ ಅರ್ಥ. ಅವ್ರಿಗೆ ಅನ್ನ ಹಾಕಿದ್ರೆ ಏನು ಉಪಯೋಗ? ಊಟ ಮಾಡಿ ಮಲಗವ್ರಿಗೆ ಹಾಕಿದ್ರೆ ಏನು ಉಪಯೋಗ? ಅದರ ಕಷ್ಟಪಟ್ಟು ಅಡುಗೆ ಮಾಡಿ ಹಾಕಿದ್ರೆ ಊಟ ಮಾಡ್ಕೊಬಿಟ್ಟ ಅಡಿ ಅಂತೆ, ನಾಳೆಯಿಂದ ಮಾಡೋಕ್ಕಲ್ಲ ಅಂತ. ಹೇಳ್ತಕ್ಕೆ ಸದುಪಯೋಗ ಆಗಲೇ ಇಲ್ಲ. ಇವತ್ತು ಆ ಕಾನ್ಸೆಪ್ಟೇ ಹೋಗಿಬಿಟ್ಟಿದೆ. ಇವತ್ತು ಅನ್ನದ ಮುಖ್ಯ ಉದ್ದೇಶ ಬ್ರಾಹ್ಮಣರಿಗೆ ಭೋಜನ ಅಂತ ಯಾತಕ್ಕೆ ಹಾಕಿದರೆ, ವಿದ್ಯಾರ್ಥಿಗಳಿಗೆ ಅನ್ನ, ಬದುಕರ ವೃತ್ತಿನ ಗೃಹಸ್ಥ ಬಾಡಿದ್ರೆ ಯಾರು ಹಾಕೋದಿಲ್ಲ, ಮನೆಯಿಂದ ನೀನು ಮಾಡ್ಕೊಂಡು ತಿನ್ನು ಅಂತಾರೆ. ವಿದ್ಯಾರ್ಥಿಗೆ ಯಾತಕ್ಕೆ ಹಾಕ್ತಾರೆ? ಅವನಿಗೆ ಮನೆ ಇಲ್ಲ ಮತ್ತು ವಿದ್ಯಾಭ್ಯಾಸಕ್ಕೋಸ್ಕರ ಮನೆಯಲ್ಲಿ ಇಲ್ಲ ಅವನೀಗ, ಅದಕ್ಕೋಸ್ಕರ ಕೊಡ್ತಾರೆ. ಇವತ್ತು ಕೂಡ ಲೋಕದಲ್ಲಿ ವಿದ್ಯಾರ್ಥಿ ಅಂತ ಅಷ್ಟು ಸ್ವಲ್ಪ ಕನ್ಸಿಡ್ರೇಷನ್ ಇದೆ. ಇವತ್ತು ವಿದ್ಯಾರ್ಥಿ ಅವನು ದೊಡ್ಡ ವಿದ್ಯಾರ್ಥಿ ಆಗಿರಲಿ, ಕೆಟ್ಟ ವಿದ್ಯಾರ್ಥಿ ಆಗಿದ್ದರೂ ಕೂಡ ಸ್ಟೂಡೆಂಟ್ ಅನ್ನೋದಕ್ಕೊಂದು ಲೌಕಿಕ ವಿದ್ಯೆಗೆ ಮಹತ್ವ ಇದೆ ಅಂತ ಅರ್ಥ ಮಾಡಿಕೊಂಡ್ರೆ ಬ್ರಾಹ್ಮಣ ಭೋಜನ ಇತ್ಯಾದಿಗೆ ಬಹಳ ಅರ್ಥ ಬರುತ್ತೆ. ಅದು ಬಿಟ್ಟಿದ್ರಿಂದ ಏನಾಯಿತು? ನಮಗೂ ಹಾಕಿ ಶುರು ಮಾಡಿದರು. ಅವು ಕಾರಣ ಇದ್ದಿದ್ರೆ ಬರ್ತಿದ್ರು. ನಮಗೂ ಹಾಕಿ ಯಾರು ಅಂತಾರೆ, ಹಾಸ್ಟೆಲ್ ನಮಗೂ ಸೀಟ್ ಕೊಡ್ದು ನೋಡೋರು ಕೇಳ್ತಾರಾ? ಇವತ್ತು ಹೋಟೆಲ್ಗೆ ಹೋಗ್ರೆ ಎಂದು ಕೂಡ ಹಾಸ್ಟೆಲ್ಗೆ ಹೋಗೋಕೆ ಹೋಗೋದಿಲ್ಲ. ಯಾತಕ್ಕೆ? ನಮಗಲ್ಲ ಅದು, ಹಾಸ್ಟೆಲ್ ಪರ್ಪಸ್ಸೇ ಬೇರೆ. ಆದ್ದರಿಂದ ಅವನು ಎಷ್ಟು ಮಾಡಿದ್ರೂ ಹೋಟೆಲ್ಗೆ ಹೋಗ್ತಾರೆ, ಹಾಸ್ಟೆಲ್ಗೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಅದೇ ರೀತಿಯೇ ಮಠಗಳಿಗೆಲ್ಲ ಯಾರು ಮಠದಲ್ಲಿ ಯಾತಕ್ಕೆ ನಾವು ಬರ್ತೀವಿ ಅಂತ ಹುಡುದವ್ರು ಅಂತಿದ್ದಿಲ್ಲ ಅಂದರೆ ವಿದ್ಯಾರ್ಥಿಗಳಿಗೆ ಪ್ರವೇಶ ಇದೆ. ಎಲ್ಲರೂ ನಮಗೂ ಹಾಕಿರಿ, ಅವ್ರ ವಿದ್ಯಾರ್ಥಿಗಳು ಎಲ್ಲರಿಗೆ ಹಾಕ್ತೀರಿ, ನಮಗೂ ಹಾಕಿ ಹಾಕಿದ್ರೆ ಅಂತಾರೆ. ತಪ್ಪೇನಿಲ್ಲ ಅದರೊಳಗೆ, ಅರ್ಥ ಆಯ್ತಾ? ಪರ್ಪಸ್ ಡಿಫೀಟ್ ಆದಮೇಲೆ ನ್ಯಾಚುರಲಿ ಏನಾಗುತ್ತೆ? ಈಗ ನಿಯಮ ಮೀರಿದ ಮೇಲೆ ಏನಾಗುತ್ತೆ? ಈಗ ನ್ಯಾಚುರಲಿ ಹುಡುದವ್ರು ಡಿಮ್ಯಾಂಡ್ ಮಾಡ್ತಾರೆ. ಆಗ ಇದು ಅರ್ಥ ಮಾಡ್ಕೊಂಡ್ರೆ ನೋಡಪ್ಪ, ವಿದ್ಯಾರ್ಥಿರ ನೀನು ಮುಗಿದೋಯ್ತು ಪ್ರಶ್ನೆ, ಸಾಲ್ವ್ ಆಯ್ತು ಪ್ರಶ್ನೆ. ವಿದ್ಯಾರ್ಥಿ ಎಲ್ಲ ಹೋದಲ್ಲ ಹಾಕಿದರೆ ಇಲ್ಲ, ಭಾಳ ಸಿಂಪಲ್ಲು. ಅದಕ್ಕೆ ಎಂದು ಕೂಡ ಅನ್ನವನ್ನು ಹಾಕೋ ಉದ್ದೇಶನೇ ಜ್ಞಾನ ಬೆಳೆಸೋದಕ್ಕೋಸ್ಕರ. ಅರಾಧಿ ಅರಾಧಿ ರಾತ್ ಸಿದ್ಧಿಯನ್ನು ಹೊಂದುತ್ತಾನೆ ಅಂತ ಅರ್ಥ. ರಾತ್ ಸಂಸಿದ್ಧವು ಧಾತು, ಆ ಧಾತುರಿಂದ ಬಂದಿದೆ. ಅದಕ್ಕೆ ಕಾ ಸಿದ್ಧಂ ಭವತಿ ಇತಿ ವಿದ್ವಾಂಸ ಅಚಕ್ಷತೆ ಪ್ರಾಹು, ಎಲ್ಲೆಲ್ಲಿ ಪ್ರಾಹು ಅಂತ ಹೇಳ್ತಾರೋ ಜ್ಞಾನಿಗಳು ಹೇಳ್ತಾರೆ. ಇಟ್ ಈಸ್ ಟೋಲ್ಡ್ ಲೈಕ್ ದಿಸ್ ಅಂತ ಹೇಳಿದಾಗ ಜ್ಞಾನಿಗಳಿಂದ ಅಂತ ಅರ್ಥ. ಇಟ್ ಈಸ್ ಸೆಟ್ ಆ ರೀತಿ. ಮುಖತಃ ಭಗವದ್ ಉಪಾಸನೆ ಪ್ರಯತ್ನ ಸದಾ ಕಾರ್ಯ ಇತಿ ಫಲಭೇದೋಕ್ತಿಪೂರ್ವಕ ಮಾಹ ಏತದ್ವಾ ಇತಿ. ಒಟ್ಟು ತಾತ್ಪರ್ಯ ಏನು ಅಂದರೆ, ಭಗವದ್ ಉಪಾಸನೆ ತಾನು ಮಾಡಬೇಕು, ಇನ್ನೊಬ್ಬರ ಕೈ ಮಾಡಿಸ್ಬೇಕು. ಈ ಪ್ರಯತ್ನ ಯಾವಾಗಲೂ ಮಾಡಬೇಕು ಅಂತ ಹೇಳೋದಕ್ಕೋಸ್ಕರ ಫಲಭೇದೋಕ್ತಿಪೂರ್ವಕ ಮಾಹ ಏತದ್ವಾ ಇತಿ. ಮುಖತಃ ಉಪಕ್ರಮಾತ್ ಲಬ್ಲೋಪನಿಮಿತ್ತ ಪಂಚಮಿ. ಮುಖತಃ ಅಂದ್ರೇನು? ಬಾಲ್ಯವಾರಭ್ಯ ಬಾಲ್ಯ ವಯಸ್ಸೀತಿ ಯಾವತ್ ಮುಖತಃ ಶುರು ಮಾಡಿ ಅಂತ ಹೇಳಿದರೆ, ಬಾಯಿ ಬಂತಷ್ಟು ಶುರು ಮಾಡಿ ಅಂತ. ಮಾತು ಬಂತಷ್ಟು ಶುರು ಮಾಡಿ. ದೇವ್ರ ಹೆಸರೇ ಹೇಳಕ್ಕೆ ಮಕ್ಕಳ ಕೈಲಿ ಏನು ಹೇಳಿಸ್ಬೇಕು ಫಸ್ಟು? ಮುಖತಃ ಅಲ್ಲಿಂದ ಶುರು. ಮುಖ ಅಂತ ಹೇಳಿದರೆ ಮುಖ ಅಂತ ಅರ್ಥ ಅಲ್ಲ, ಬಾಲ್ಯ ಅಂತ ಅರ್ಥ. ಬಾಲ್ಯದಿಂದ ಶುರು ಮಾಡಿ. ಕೋಮಾರ ಆಚಾರ್ಯತ್ ಪ್ರಾಜ್ಞ ಧರ್ಮಾನ್ ಭಾಗವತಾನಿ ಪ್ರಹ್ಲಾದನ ಮಾತು ಇದರಿಂದ ಬಂದಿರೋ ಮಾತು. ಮುಖತಃ ಉಪಕ್ರಮಾತ್ ಲಬ್ಲೋಪರಿವಿತ್ತ ಪಂಚಮಿ ಬಾಲ್ಯಮಾರಭ್ಯ ಬಾಲ್ಯ ವಯಸ್ಸಿ ಇತಿ ಯಾವತ್ ಏತದ್ ಅನ್ನಾಖ್ಯಂ ರೂಪಂ ರಾಧಂ ಸಿದ್ಧಂ ತೀವ್ರ ಉಪಾಸನೆಯ ವಿಜ್ಞಾತಂ ಚೇತ್ ತದಾಸ್ಮೈ ಉಪಾಸಕಾಯ ಮುಖತಃ ಪಾದಮಾರಭ್ಯ ಅನ್ನಾಖ್ಯಂ ರೂಪಂ ರಾಧ್ಯಸೇ ಸಿದ್ಧ್ಯತಿ. ಭಾಳ ಇಂಪಾರ್ಟೆಂಟ್. ಯಾರು ಚಿಕ್ಕಂದಿನಿಂದನೇ ದೇವರ ವಿಷಯ ತಿಳ್ಕೊಳ್ಳೋ ಪ್ರಯತ್ನ ಪಡ್ತಾರೋ ಅವರಿಗೆ ಪರಮಾತ್ಮನ ಪಾದದಿಂದ ಹಿಡಿದು ಮುಖದ ಸಮಗ್ರ ರೂಪ ಕಾಣುತ್ತೆ ಅಂತ ಹೇಳ್ತಾರೆ. ಸಮಗ್ರ ರೂಪ ಕಾಣುತ್ತೆ ಅವರಿಗೆ. ಆಮೇಲೆ ಪಾದಾವಾರಭ್ಯ ಶಿರಃ ಪರ್ಯಂತಂ ಸರ್ವಾವಯವ ಉಪಯತಂ ರೂಪಂ ದೃಶ್ಯತೆ. ಇದು ಫಲ. ಅಥವಾ ಬಾಲ್ಯ ಏವ ಪ್ರಥಮ ಏವ ವಯಸ್ಸಿ ಪ್ರಯತ್ನ ಕಾರ್ಯ ಇತ್ಯರ್ಥ. ಆದ್ದರಿಂದ ಪ್ರಥಮ ವಯಸ್ಸಿನಲ್ಲಿ ಚಿಕ್ಕ ವಯಸ್ಸಿನಲ್ಲೇ ಹೇಳ್ಕೊಡ್ಬೇಕು. ಉಪನಯನಾದಿಗಳು ಯಾತಕ್ಕೆ ಫಿಕ್ಸ್ ಮಾಡಿದರು ಅಂದರೆ ಆ ಕಾಲಕ್ಕೆ ಬಂದುಬಿಟ್ರೆ ಉಳಿಯುತ್ತೆ ಅಂತ ಅರ್ಥ. ಮಧ್ಯತಃ ಮಧ್ಯೆ ವಯಸ್ಸಿ, ಇನ್ನು ಮಧ್ಯ ವಯಸ್ಸಲ್ಲಿ ಶುರು ಮಾಡಿಬಿಟ್ರೆ ಅವಾಗೇನಾಗುತ್ತೆ? ಅನ್ನಂ ರಾಧಂ ಉಪಾಸನೆಯ ಏನ ಜ್ಞಾತಂ ಅಸ್ಮೈ ಮಧ್ಯಾವಯವೋ ಹರೇರುಪಲಭ್ಯತೆ. ಆಗ ದೇವರು ಮಧ್ಯ ಮಾತ್ರ ಕಾಣುತ್ತೆ, ಪೂರ್ತಿ ಕಾಣೋದಿಲ್ಲ ಅಂತ ಹೇಳಿದರು. ಅನ್ಯದ ಅಂಗಜಾತ ಮುಂದೆ ಕೂತವ್ರಿಗೆ ಕಾಣಷ್ಟು ಕ್ಲಿಯರ್, ಹಿಂದೆ ಕೂತವ್ರಿಗೆ ಕಾಣೋದಿಲ್ಲಲ್ಲ ಆ ಟೈಪ್. ನಾಟಕಗಳಲ್ಲಿ ಮುಂದಿನ ಸೀಟಿಗೆ ಭಾರಿ ಬೆಲೆ ಜಾಸ್ತಿ, ಗೊತ್ತಾಯ್ತಾ? ಇಲ್ಲಿ ಸಿನಿಮಾಗಳಲ್ಲಿ ಹಿಂದೆ ಸೀಟ್ರೆ ಭಾರಿ ಜಾಸ್ತಿ, ಯಾಕಂದ್ರೆ ಇಲ್ಲಿ ಕೂತ ಕ್ಲಾರಿಟಿ ಇರ್ತದೆ. ಅಲ್ಲಿ ಎಲ್ಲ ಇದು ಮಾಡಿ ತೋರಿಸೋದ್ರಿಂದ ಎಲ್ಲಿ ಕೂತರು ಕಾಣಿಸ್ತದೆ. ಇಲ್ಲಿ ಹಾಗಲ್ಲ, ಅಲ್ಲಿ ಕೂತವ್ರಿಗೆ ಮಾತ್ರ ಹೇಗೋ, ಮುಂದೆ ಚಿಕ್ಕ ವಯಸ್ಸು ಶುರು ಮಾಡೋದು ಅಂದ್ರೆ ಏನೋ, ದೇವ್ರ ಮುಂದೆ ಕೂತ್ಕೊಂಡು ನೋಡಿದಾಗ ಲೆಕ್ಕ. ಅನ್ನಂ ರಾಧಂ ಉಪಾಸನೆಯ ಏನ ಜ್ಞಾತವಸ್ವೇ ಮಧ್ಯಾವಯವೋ ಹರೇರು ಪರಭ್ಯತೆ ಅನ್ಯದಂಗ ಜಾತಂ ತೇಜೋ ಮಂಡಲವ ದೇವ ದೃಶ್ಯತೆ ನ ಸಮ್ಯಕ್. ಹುಡುಗ ಕಡೆ ತೇಜೋ ಮಂಡಲ ಕಾಣಿಸುತ್ತೆ ಹೊರತು ಸ್ಪಷ್ಟ ಕಾಣೋದಿಲ್ಲ. ಏತದ್ ಅನ್ನಂ ಅಂತತಃ ಚರ್ಮ ವಯಸ್ಸಿ ಏನ ರಾಧಂ, ಯಾರು ಅಂತತಃ ಅಂತಕಾಲೇ ವಿಶೇಷತ ಅಲ್ಲ, ಅಂತಕಾಲೇ ಆರಂಭ, ಅಂತಕಾಲದಲ್ಲೇ ಶುರು ಮಾಡಿಬಿಟ್ರೆ ಏನಾಗುತ್ತೆ ಅಂದರೆ, ರಾಧ ಉಪಾಸನೆಯ ಜ್ಞಾತಂ ಅಸ್ಮೈ ಅಂತತಃ ಪಾದಾವೇವ ರಾಧ್ಯತೆ. ಬರೀ ಪಾದಗಳು ಮಾತ್ರ ಕಾಣುತ್ತೆ, ಬೇರೆ ಕಾಣೋದಿಲ್ಲ. ಸಿದ್ಧತಃ ಪಾದಾವೇವ ಉಪಲಭ್ಯತೆ ಅನ್ಯತ್ ಸರ್ವಂ ತೇಜೋಮಂಡಲವದೇವ ದೃಶ್ಯತೆ ನದು ಸಮ್ಯಗ್ ಇತ್ಯರ್ಥ. ತೇಜಸ್ಕಂಡ ಕಾಣುತ್ತೆ ಹೊರತು ಕ್ಲಾರಿಟಿ, ದೂರದಿಂದ ನೋಡಿದಾಗ ಹಾಗೋ ಹಾಗೆ, ದೂರದಿಂದ ನೋಡಿದ ವ್ಯಕ್ತಿ ಅಂತ ಗೊತ್ತಾಯ್ತು, ಯಾರೋ ಅಂತ ಗೊತ್ತಾಗಲಿಲ್ಲ. ಸ್ವಲ್ಪ ಅಂದಾಗ ಇಂಥವ್ರೊಂದು ಗೊತ್ತಾಯಿತು, ಅಡ್ರೆಸ್ ಡೀಟೇಲ್ಸ್ ಗೊತ್ತಾಗಲಿಲ್ಲ. ತೀರ ಹತ್ತಿರ ಇದ್ರೆ ಎಲ್ಲ ಗೊತ್ತಾಗುತ್ತಲ್ಲ ಆ ರೀತಿಯಲ್ಲಿ. ಇನ್ನೂ ಆ ಗೆಟಗರಿಡ ಆಗ್ಬೇಕಾದ್ರೆ ಉಪಾಸನೆ ಆಗ್ಬೇಕಲ್ಲ, ಕೇಳಿದ ಮಾತ್ರ ಸಾಲದಲ್ಲ, ಅದಕ್ಕೂ ಸೇರೋ ಚಾನ್ಸ್ ಕಡಿಮೆ, ಭಾಳ ಕಡಿಮೆ. ಜ್ಞಾನಿನೋಪಿ ಅನ್ನಾಖ್ಯ ರೂಪ ಸಿದ್ಧಿ ಫಲಮಿತ್ಯಾಹ. ಇದನ್ನೇ ವಾದಿರಾಜ ಸ್ವಾಮಿಗಳು ತೀರ್ಥಪರ್ವದಲ್ಲಿ ಯಾತಕ್ಕೆ ಮೂರು ಕಡೆ ಅನಂತ ಪದ್ಮನಾಭದೇವರು ನೋಡಬೇಕು ಅಂದರೆ, ಮೂರು ವಯಸ್ಸಿಗೆ ತಕ್ಕಂತೆ ಫಲ ನೋಡಿ, ಒಂದೊಂದು ಕಡೆ ಪೂರ್ತಿ ಕಾಣೋದಿಲ್ಲ, ಗೊತ್ತಾಯ್ತಾ? ಪೂರ್ತಿ ಕಾಣಬೇಕಾದ್ರೆ ಪೂರ್ತಿ ಹೇಳ್ತಾರಲ್ಲ, ತ್ರೀಣಿ ಪರಿಜಗಾದ ಶ್ರುತಿ ಪರಿಜಗಾದ, ಮೂರು ಮಾರ್ಗ ಹೇಳಿದೆ ಅಂತ ಹೇಳಿದ ಕೊನೆಯ ಉಪಸಂಹಾರ ಮಾಡ್ತಾರೆ. ತೀರ್ಥೊಬ್ಬರು ಬಂದವರಿಗೆ ಮೂರು ಭಾಗಲು ಯಾಕೆ ನೋಡಬೇಕು ಅಂತ ಕೇಳಿದರೆ, ತೈತರೀಯ ನಿಗಮಾಂತಿಕೆ ಕಿಂವದಂತಿ, ತೈತರಿಯರು ಬಂದಿರತಕ್ಕಂಥ ಮಾತಿದೆಯಲ್ಲ ಅದು ಸಂಬಂಧಪಟ್ಟದ್ದನ್ನು ಇಲ್ಲಿ ಪ್ರಾಕ್ಟಿಕಲಿ ತೋರಿಸ್ತಿದ್ದಾರೆ ಅಂಥೇಳಿ ಅನಂತ ಪದ್ಮನಾಭ ದರ್ಶನ ಕಾಲಕ್ಕೆ ವಾದಿರಾಜ ಸ್ವಾಮಿಗಳು ಜ್ಞಾಪಕ ಮಾಡ್ಕೋಬೇಕು ಅಂತ ಹೇಳಿದ ಮಾತು. ಫಲಮಿತ್ಯಾಹ ಏವಂ ವೇದ ಇದೆ, ಏವಂ ಪ್ರಥಮಾದಿ ವಯಸ್ಸೇವ ಪ್ರಯತಮಾನಸ್ಯ ಉಕ್ತ ರೂಪ ಭಗವದ್ದೃಷ್ಟಿ ಪ್ರಕಾರಂ. ಹೀಗೆ ಪರಮ ಚಿಕ್ಕ ವಯಸ್ಸಿನಲ್ಲೇ ಶುರು ಮಾಡೋದ್ರಿಂದ ಪರಮಾತ್ಮ ಸಮಗ್ರ ರೂಪ ಕಾಣೋದ್ರಿಂದ ಆ ರೀತಿ ಮಾಡಬೇಕು. ಯೋ ಅಧಿಕಾರಿ ವೇದ ಸೋಪಿ, ಈ ಸಿನಿಮಾ ನಾಟಕಕ್ಕೆ ಹೋಗ್ತಾರೆ ಮೊದಲಿಂದ ಕೂತ್ಕೊಂಡು ನೋಡ್ತಾರೆ, ಮಧ್ಯೆ ಹೋಗೋದಿಲ್ಲ, ಗೊತ್ತಾಯ್ತೇನೆ? ಮೊದಲಿಗೆ ಇನ್ನೂ ಟ್ರಯಲ್ಗಿಂತ ಮುಂಚೆ ಕೂತ್ಬಿಟ್ಟಿರ್ತಾರೆ, ಅದಕ್ಕೆ ಫುಲ್ ಅರ್ಥ ಆಗಬೇಕು ಅಂತೇಳಿ. ಸ್ವಲ್ಪ ಲೇಟಾಗಿ ಹೋಗಿಬಿಟ್ರೆ ಭಕ್ತನ ಕೇಳಿ ಏನಾಯಿತು ಏನಾಯಿತು ಏನಾಯಿತು, ಏನು ಗಡಗಡೆ ಹೊಡ್ಕೊಂಡು ಅವ್ರು ನೋಡ್ಲಿಕ್ಕೆ ಬಿಡದಂತೆ ಕೇಳ್ತಿರ್ತಾರೆ ಏನಾಯಿತು ಏನಾಯಿತು ಅಂತೇಳಿ. ಯಾಕೆ ಕುತೂಹಲ ಅಷ್ಟು, ಕೊನೆಗೆ ಬಂದುಬಿಟ್ರೆ ಇನ್ನು ಮತ್ತೆ ನೋಡಬೇಕಾದ್ದೇ ಇದ್ರೆ ಉಪಯೋಗ ಆಗಲಿಲ್ಲ ಅಂತ ಹೇಳಿದೆ. ಕೊನೆಗೆ ಹೋಗ್ಬಿಟ್ಟು ಇನ್ನೊಂದ್ಸಲ ಫಸ್ಟ್ ಮೊದಲೇ ಹೋಗಿ ಕೂತ್ಕೊಂಡ್ಬಿಡ್ತಾರೆ. ಯಾಕೆ ಅವ್ನು ಗರ್ತೆ ಪೂರ್ತಿ ನೋಡಿದಾಗ ಆಗೋ ಅನುಭವ ಎಲ್ಲೋ ನೋಡಿದ್ರೆ ಬರೋದಿಲ್ಲ. ಅದು ಚಿಕ್ಕ ವಯಸ್ಸಿಂದ ದೇವರು ಚಿತ್ರ ಮಾಡಿ ಏನಾಗುತ್ತಾಗ ಕ್ಲಾರಿಟಿ ಜಾಸ್ತಿ ಇರುತ್ತೆ, ಆದ್ದರಿಂದ ಸಮಗ್ರ ಚಿತ್ರ ಬರುತ್ತೆ. ಏವಂ ಪ್ರಥಮಾದಿ ವಯಸ್ಸೇವ ಪ್ರಯತಮಾನಸ್ಯ ಉಕ್ತರೂಪ ಭಗವದ್ದೃಷ್ಟಿ ಪ್ರಕಾರಂ. ಯೋ ಅಧಿಕಾರಿ ವೇದ ಸೋಪಿ ಭಗವದುಪಾಸನೆಯ ತದೃಷ್ಟಿಂ ಲಭತೆ ಇತಿ ಯೋಜ್ಯಂ. ಕ್ಷೇಮ ಇತಿ ವಾಚಿ ಯೋಗಕ್ಷೇಮ ಇತಿ ಪ್ರಾಣ, ಅದಕ್ಕೆ ಭಾಷ್ಯ. ಹೌದು ಹೌದು ಹೌದು, ಕರೆಕ್ಟ್. ಶುರುವಾಗುತ್ತೆ, ಮುಂದಕ್ಕೆ ಹೋಗ್ತಾ ಇರುತ್ತೆ ಅಷ್ಟೇ. ಶುರುವಾಗಿದ್ದರಿಂದ ಇವತ್ತಲ್ಲಾಡೆ ಕಾಣಬಹುದು, ಆದರೆ ಇದೇ ಜನ್ಮಕ್ಕೆ ಸಾಧ್ಯ ಅಂತ ಹೇಳಿದ್ದಲ್ಲ, ಅದನ್ನು ಮಾಡಿ 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 ಬಂದಾಗ ಏನಾಗುತ್ತೆ, ಅದು ಚಿಕ್ಕ ವಯಸ್ಸಲ್ಲೇ ಬಂದ್ಬಿಡೋದು. ಅದೇ ಉದ್ಧವ್ರ ಬಗ್ಗೆ ಹೇಳ್ತಾ ಇದ್ದಾರೆ, ಹೇಳ್ಬೇಕಾದ್ರೆ ಭಾಗವತಲ್ಲಿ, 5 ವರ್ಷದ ಹುಡುಗ ತಾಯಿ ಊಟಕ್ಕೆ ಕರಲು, ಆಗೇನು ಮಾಡಿದ್ದೆ, ಇಲ್ಲ ಬರೋದಿಲ್ಲ ನಾನು, ಪ್ರಾತರಾಶಾಯ ಯಾಚಿತ, ದೇವ್ರ ಪೂಜೆ ಮಾಡ್ತಾ ಇದ್ದೀನಿ, ಬರೋದಿಲ್ಲ ಅಂತ ಹೇಳಿಬಿಟ್ಟ ಅಂತೆ. ರಾಗಿನಿಂದನೇ ಏನು ಬಂದಿದೆ ಈಗ, ಅಭಿರುಚಿ ಬಂದು ಹೋಗಿಬಿಟ್ಟಿದೆ, ಆ ಥರ ಬರಬೇಕು. ತದ್ವಾಂಶ್ಚತೇನ ಗುಪ್ತತ್ವಾತ್ ವಿದ್ಯಾರ್ಥೇ ವಸತೀಚ್ಛಯ ಆಗತಂ ನೇತಿ ನ ಬ್ರೂಯಾತ್ ತದೇತದ್ ವಿದುಷೋ ವ್ರತಂ. ನೋಡಿ, ತದ್ವಾಂಶ್ಚತೇನ ಗುಪ್ತತ್ವಾತ್, ಅನ್ನದಿಂದ ಪರಮಾರ್ಥ ಅನ್ನದ ರೂಪದಲ್ಲಿ ಕಾಪಾಡ್ತಾ ಇದ್ದಾನೆ, ಆದ್ದರಿಂದನೇ ವಿದ್ಯಾರ್ಥೇ ವಿದ್ಯೆಗೋಸ್ಕರವಾಗಿ, ವಿದ್ಯಾರ್ಥಿ ವಿದ್ಯಾರ್ಥೇ ವಿದ್ಯೆಗೋಸ್ಕರವಾಗಿ, ವಸತಿ ಇಚ್ಛೆಯ ಗುರುಕುಲ ವಾಸಕ್ಕೋಸ್ಕರ ಬಂದವನ್ನ, ಆಗತಂ ಬಂದವನನ್ನು ನಾಯಿತಿ ನಬ್ರೂಯ ಇಲ್ಲ ಅಂತ ಹೇಳಬೇಡ. ತದೇತದ್ ವಿದುಷೋ ವ್ರತ, ಜ್ಞಾನಿಗಳ ವ್ರತ ಇದು. ಅದಕ್ಕೆ ಪಾಠ ಹೇಳಬೇಕಾದ್ರೆ ನಾ ಅಪ್ರವಕ್ತ್ರಿ, ಇನ್ನೊಂದು ಪಾಠ ಪ್ರವಚನ ಮಾಡೋದಿಲ್ಲ ಅಂತ ಯಾರು ಹೇಳ್ತಾರೋ ಪಾಠ ಹೇಳ್ಕೊಡ್ಬೇಡಿ ಅಂತ ಹೇಳ್ಬೇಕು, ಗೊತ್ತಾಯ್ತಾ? ಯಾಕಂದ್ರೆ ಉಪಯೋಗ ಇಲ್ಲ, ಹೇಳ್ಕೊಟ್ಮೇಲೆ ಮುಂದಕ್ಕೆ ಅವನು ಇನ್ನೊಬ್ಬರು ನೀರು ಬಾವಿ ತೋಡಿಸ್ತೀರಿ, ಯಾರಿಗೆ ಕೊಡೋದಿಲ್ಲ ಅಂತ ತೋಡಿ ಉಪಯೋಗ ಇಲ್ಲ ಅಂತ ಅಕ್ಷರ ಉಪಯೋಗ ಆಗಬೇಕದು. ಅದಕ್ಕೆ ವಿದುಷೋ ವ್ರತಂ, ಜ್ಞಾನಿಗಳ ವ್ರತ, ದೊಡ್ಡ ವ್ರತ ಅಂದರೆ ಇದೇನೆ. ಸ ವಿಷ್ಣು ಪೃಥಿವೀ ನಾಮ ಪೃಥುತ್ವಾತ್ ಪ್ರಾಣನಾಮಕಃ. ವಿಷ್ಣುವಿಗೆ ಪೃಥ್ವಿ ಅಂತ ಯಾತ ಕರೀತಾರೆ, ಪೃಥು ಅಂದರೆ ವ್ಯಾಪ್ತ, ವಿಶಾಲವಾದವನು, ಅದಕ್ಕೆ ಕರೀತಾರೆ. ಪ್ರಾಣನಾಮಕಃ ಪ್ರಕೃಷ್ಟಾನಂದ ಬಲತಃ, ಪ್ರಾಣ ಅಂತಿದೆ, ಪ್ರಕೃಷ್ಟ ಆನಂದ ಪ್ರಕೃಷ್ಟ ಬಲ ಎರಡಿರೋದಕ್ಕೋಸ್ಕರವಾಗಿ ಪರಮಾತ್ಮನಿಗೆ ಪ್ರಾಣ ಅಂತಾರೆ. ಆಕಾಶ ಸರ್ವವೇತೃತಃ ಆಸಮಂತಾತ್ ಕಾಶ್ಯತೆ, ಅಂದರೆ ವೇತ್ತಿ ಇತಿ ಆಕಾಶ ಸರ್ವವೇತೃತಃ ಸರ್ವವನ್ನು ಬಲ್ಲವನಾದ್ದರಿಂದ ದೇವರಿಗೆ ಆಕಾಶ ಅಂತ ಕರೀತಾರೆ. ಶರಾಖ್ಯ ದೇಹಿನಶ್ಚೈವ ಶರೀರಂ ಪ್ರೇರಣಾಸ್ಫೃತ. ಶರ ಅಂಬುದು ದೇಹ, ದೇಹದಲ್ಲಿರ್ತ ಜೀವನನ್ನು ಪರಮಾತ್ಮ ಪ್ರೇರೇಪಣೆ ಮಾಡೋದ್ರಿಂದ ಶರೀರ ಅಂತ ದೇವರನ್ನು ಕರೀತಾರೆ. ಅದು ಬಂದಿತ್ತು ನಿನ್ನೆ. ಏತೈಶ್ ಚತುರ್ಭಿರ್ಭಗವಾನ್ ರೂಪೈಶ್ಚ ಚತುರಾತ್ಮಭಿಹಿ. ಈಗ ಪೃಥಿವಿ, ಆಕಾಶ, ಪ್ರಾಣ ಮತ್ತು ಶರೀರ ಈ ನಾಲ್ಕು ರೂಪಗಳಿಂದ ಚತುರಾತ್ಮಭಿ ಭೋಗ್ಯ ಭೋಕ್ತೃ ಸ್ವರೂಪೇಣ ತಿಷ್ಠತಿ ಕ್ರೀಡೆಯಾ ಸ್ವಯಂ. ಭೋಗ್ಯರೂಪ ಭೋಕ್ತೃರೂಪ, ಭೋಗ್ಯ ಪದಾರ್ಥದಲ್ಲೂ ಪರಮಾತ್ಮ ಇದ್ದಾನೆ ಭೋಗ್ಯರೂಪ, ಭೋಕ್ತೃರಲ್ಲಿ ಪರಮಾತ್ಮ ಇದ್ದಾನೆ ಭೋಕ್ತೃರೂಪ, ಈ ರೀತಿ ಇದ್ದಾನೆ. ನಚ ಭೋಗ್ಯತ್ವ ಮಾತ್ರೇಣ ಹೀನತ್ವ ತಸ್ಯ ಕುತ್ರಚಿತ್. ಆಗೊಂದು ಪ್ರಶ್ನೆ ಬಂತು, ಹಾಗೆ ಪರಮಾತ್ಮ ಭೋಗ್ಯ ಅಂದರೆ ಪ್ಯಾಸಿವ್ ಆಗಿಬಿಡ್ತಾನಲ್ಲ ಅಂತ ಕೇಳಿದರೆ ಅದು ದೋಷಕ್ಕೆ ಕಾರಣ ಆಗಲಿಲ್ಲ, ಭೋಗ್ಯ ಅಂಬುದು ಗುಣಕ್ಕೆ ಕಾರಣ. ನಹಿ ಭಾರ್ಯೋಪಭೋಗ್ಯಸ್ತು ಭರ್ತ ಹೀನತ್ವ ಆಪ್ನುಯಾತ್. ಭಾರ್ಯೆಯಿಂದ ಉಪಭೋಗ್ಯ ಅನ್ನೋ ಕಾರಣಕ್ಕೆ ಭರ್ತೃವಿಗೆ ಹೀನತ್ವ ಹೇಗಿಲ್ಲವೋ ಅದೇ ರೀತಿಯಲ್ಲಿ ಜೀವರಿಂದ ಅನ್ನದಲ್ಲಿ ಇದ್ದು ಪರಮಾತ್ಮ ಭೋಗ್ಯನಾಗ್ತಾನೆ ಭೋಜ್ಯನಾಗ್ತಾನೆ ಅಂದ ಮಾತ್ರಕ್ಕೇನೆ ಹೀನತ್ವ ಬರಲಿಲ್ಲ, ಆಶ್ರಯ ಕೊಡುವಿಕೆ ಅನ್ನ ಅರ್ಥ, ಆದ್ದರಿಂದ ದೋಷ ಇಲ್ಲ. ಏವಂ ಸ ಭಗವಾನ್ ವಿಷ್ಣು ಅಭಿಶೇಷೋ ಅಖಿಲೇಶ್ವಪಿ ರೂಪೇಶು ಕ್ರೀಡತೆ ನಿತ್ಯಂ ಭೋಕ್ತಾ ಭೋಗ್ಯ ಇತಿಚ್ಛಯ. ಏವಂ ಸ ಭಗವಾನ್ ವಿಷ್ಣು ಅವಿಶೇಷೋ ಅಖಿಲೇಶ್ವಪಿ. ಈಗ ಪರಮಾತ್ಮ ಎಲ್ಲ ಕಡೆ ಇದ್ದಾನೆ, ವಿಶೇಷ ಮಾತ್ರ ಇಲ್ಲ. ಪರಮಾತ್ಮ ಪೂರ್ಣಮದ ಪೂರ್ಣಮಿದಂಬಿರೋದ್ರಿಂದ ನಿರ್ವಿಶೇಷನಾಗಿದ್ದಾನೆ. ವಿಶೇಷ ಇದೆ ಎಂಬ ಅರ್ಥ ಬೇರೆ, ನಿರ್ವಿಶೇಷ ಎಂಬ ಅರ್ಥ ಬೇರೆ. ನಿರ್ವಿಶೇಷ ಅಂತ ಹೇಳಿದ್ರೆ ಶಕ್ತಿ ವ್ಯತ್ಯಾಸಾದಿಗಳಿಲ್ಲ ಅಂಬೋದಕ್ಕೆ ಅದರ್ಥ. ಇನ್ನು ವಿಶೇಷ ಅವಿಶೇಷ ಅಂತ ಹೇಳಿದಾಗ ಯಾ ಭೇದ ವ್ಯವಹಾರ ಮಾಡೋದಕ್ಕೆ ಕಾರಣ ಆ ವಿಶೇಷ ಬೇರೆ, ಗೊತ್ತಾಯ್ತಾ? ವಿಶೇಷ ಶಬ್ದಕ್ಕೆ ಎರಡು ಅರ್ಥ. ಏನು ವಿಶೇಷ ಅಂದರೆ ಎಲ್ಲ ಕಡೆ ಒಂದೇ ರೀತಿಯೇ ಅಂತ ಹೇಳಿದಾಗ ಅದು ವ್ಯತ್ಯಾಸ ಇಲ್ಲ ಎಂಬ ಅರ್ಥದಲ್ಲಿ ವಿಶೇಷ ಇಲ್ಲ ಅಂತ ಕರೆದಿತ್ತು. ಅದು ದೇವರ ರೂಪರೂಪಗಳಲ್ಲಿ ಏನಿದೆ, ಆ್ಯಕ್ಚುಲಿ ವಿಶೇಷ ಇದ್ದೇ ಇದೆ. ವ್ಯತ್ಯಾಸ ಅಂಬೋದು ಬೇರೆ, ವಿಶೇಷ ಬೇರೆ. ವಿಶೇಷ ಅಂಬೋದೇನದು, ವ್ಯತ್ಯಾಸವಿಲ್ಲದೇ ಇದ್ದೂ ಕೂಡ ನಾವು ಭೇದ ವ್ಯವಹಾರ ಮಾಡೋದಕ್ಕೆ ವಿಶೇಷ ಅಂತ ಕರಿತೇವೆ. ಅದೇ ದೇವರಲ್ಲಿದೆ, ಇಲ್ಲ ದೇವರಿಗೂ ಇದೆ ಇಬ್ಬರಿಗೂ ಇದೆ. ದೋಷದ ಪ್ರಶ್ನೆ ಬರಲಿಲ್ಲ. ವಿಶೇಷ ಅಂಬೋದು ಹೆಚ್ಚು ಗುಣ ಅದು. ಉದಾಹರಣೆ ವಿಶೇಷ ಅಂತ ಹೇಳಿ ಅರ್ಥ ಹೇಳಲಿಲ್ಲ, ಹಿರಣ್ಯಕಶಿಪುವನ್ನು ಮತ್ಸ್ಯ ರೂಪದಿಂದ ಕೊಂದ ಅಂತ ಹೇಳಾಗಿಲ್ಲ. ಏನಂತ ಹೇಳ್ಬೇಕು ಅದಕ್ಕೆ, ನರಸಿಂಹ ರೂಪ ಅಂತಾರೆ ಅದು ವಿಶೇಷ. ಅದೇ ರೀತಿ ಕಂಸನನ್ನು ರಾಮರೂಪದಿಂದ ಕೊಂದ ಅಂತ ಹೇಳಬಾರ್ದು. ಏನಂತ ಹೇಳಿ ಕೃಷ್ಣರೂಪ ಅಂತಲೇ ಹೇಳಬೇಕು. ರಾಮರೂಪಕ್ಕೂ ಕೃಷ್ಣರೂಪಕ್ಕೂ ಏನಿಲ್ಲ, ವಿಶೇಷ ಇಲ್ಲ. ಆದರೂ ಹೇಳಿದ್ರೆ ವಿಶೇಷ ಇದೆ, ಈ ವಿಶೇಷ ಇಲ್ಲ ಆ ವಿಶೇಷ ಇದೆ. ಶಕ್ತಿ ವ್ಯತ್ಯಾಸ ಆದಿ ರೂಪ ವಿಶೇಷ ಇಲ್ಲ, ಆದರೆ ಈ ರೂಪದಿಂದನೇ ಕೊಂದ ಎಂಬ ವಿಶೇಷ ಇದೆ. ಆದ್ದರಿಂದ ಅದನ್ನು ಒಪ್ಪಲೇಬೇಕು. ವಿಶೇಷ ಶಬ್ದ ಸರಿಯಾಗಿ ಅರ್ಥ ಗೊತ್ತಿದ್ರೆ ಏನು ಮನಸ್ಸತಿ ಇಲ್ಲ ಅಂತಾರೆ, ಇದೆ ಅಂತಾರೆ, ಏನು ಇವರು ನಿರ್ಣಯ ಇವರಿಗೆ ಮಾಡಿಕೊಂಡಿರೋ ಅಂತ ಆಗಬಾರ್ದು. ಮತ್ತೆ ಅವರಿಗೆ ಕನ್ಫ್ಯೂಷನ್ ಇದೆ ಅಲ್ಲ, ಈ ಅರ್ಥ. ಹಾಂ, ಅದೇ ಹೇಳಿದ್ದು ವಿಶೇಷ ಇಲ್ಲ ಅಂತ ಹೇಳಿದ್ರೆ ಶಕ್ತಿ ವ್ಯತ್ಯಾಸಾದಿಗಳಿಲ್ಲ ಎಂಬ ಅರ್ಥದಲ್ಲಿ ಅಲ್ಲಿ ಹೇಳಿದ್ದು. ಎಲ್ಲಿ ವಿಶೇಷ ಇದೆ ಅಂತ ಹೇಳ್ತಾರೋ ಈ ರೀತಿ ವಿಶೇಷ ಇದೆ, ಅದು ಸರಿಯಾದದ್ದು. ಹಾಗೆ ಹೌದು, ಎಲ್ಲದ ಹಾಗೆ ಪ್ರಕಾಶ ಏನಾಗುತ್ತೆ, ಪ್ರಕೃಷ್ಟ ಆನಂದ ರೂಪತ್ವಾತ್ ಆನಂದ ಬಲ ಎರಡರದ ಪ್ರಾಣ ಅಂತ ಕರೀತಾರೆ. ಬರೀ ಚೇಷ್ಟಾಕರ್ತೃತ್ವಕ್ಕೂ ಪ್ರಾಣ ನಾ ಅಂತ ಹೇಳ್ಬೇಕಾದ್ರೆ ಬಲ ಶಕಾರ ಅವೆಲ್ಲ ಹೇಳಿದ್ದಾರೆ ಬೇರೆ ಕಡೆ ಇತರೆಯದಲ್ಲಿ. ಅದಕ್ಕೆ ಪರಮಾತ್ಮ ಪ್ರಕೃಷ್ಟ ಆನಂದ ರೂಪನಾದ್ದರಿಂದ ನಾ ಶಬ್ದಕ್ಕೆ ಆನಂದ ಅಂತಲೂ ಅರ್ಥ ಇದೆ, ಪ್ರಕೃಷ್ಟ ಆನಂದ. ಅದಕ್ಕೆ ಕೃಷ್ಣ, ಕೃಷ್ ಅಂದರೆ ಉತ್ಕೃಷ್ಟ, ನಾ ಅಂದರೆ ಆನಂದ. ಅದು ಉತ್ಕೃಷ್ಟ ಆನಂದ ಹೊಂದಿದ್ದು ಕೃಷ್ಣ ಅಂತ ಕರೀತಾರೆ, ಅದೊಂದು ಅರ್ಥ. ಬಿಡಿಸ್ಬೇಕಾದ್ರೆ ಪ್ರ ಅಣ ಅಂತ ಬಿಡಿಸೋದು ಬೇರೆ, ಪ್ರ ಅನ ಅಂತ ಬಿಡಿಸೋದು ಬೇರೆ. ಅನ ಅಂತ ಬಿಡಿಸಿದಾಗ ಉತ್ಕೃಷ್ಟ ಚೇಷ್ಟಕ ಅಂತ ಅರ್ಥ, ಅಣ್ಣ ಅಂತ ಬಿಡಿಸಿದಾಗ ಪರಮಾತ್ಮ ಉತ್ಕೃಷ್ಟ ಆನಂದ ರೂಪ ಅಂತ ಹೇಳಿ ಅದು ಅರ್ಥ ಇಟ್ಕೊಂಡು ಅಣ್ಣ ಅಲ್ಲಿ ವಿಷ್ಣು ಅಂತ ಬಂದ ಅಣ್ಣ ಬಂತಲ್ಲ, ನಕಾರಕ್ಕೆ ಆನಂದ ಅಂತ ಹೆಸರು. ನಶ್ಚ ನಿರ್ವೃತ್ತಿ ವಾಚಕ, ನಕಾರಕ್ಕೆ ಆನಂದ ಅಂತಿರೋದ್ರಿಂದ ಆ ರೀತಿ ಬಿಡಿಸ್ಕೊಂಡು ಹೇಳೋದಕ್ಕೆ ಬರುತ್ತೆ. ಆ ಅರ್ಥ ಇಟ್ಕೊಂಡು ಪ್ರಕೃಷ್ಟ ಆನಂದ ಪ್ರಕೃಷ್ಟ ಬಲ ಅಂತ ಕರೆದು ಅದು ಅದೇ ಅನೇಕ ಕಡೆ ಒಂದು 108 ಅರ್ಥ ಇರೋದ್ರಿಂದ ಮಿನಿಮಮ್ ಒಂದೊಂದಕ್ಕೆ ಅಷ್ಟ ಇರೋದ್ರಿಂದ ಅಷ್ಟ ಅರ್ಥ ಹೇಳಬೇಕು. ಕೃಷ್ಣ ಉಪಸರ್ಗ ಚೇಂಜ್ ಮಾಡ್ತಾ ಹೋದರೆ ಆಕರ್ಷತಿ ಇತಿ ಕೃಷ್ಣ, ಉತ್ಕರ್ಷತ್ವ ಉತ್ಕೃಷ್ಟತ್ವ ಕೃಷ್ಣ ಬೇಕಾಷ್ಟು ಹೇಳ್ಬೋದು. ಅದರಿಂದ ಒಂದು ದೋಷ ಇಲ್ಲೇ ಇಲ್ಲ. ನಹಿ ಭಾರ್ಯೋಪಭೋಗ್ಯಸ್ತು ಅನ್ನಾಖ್ಯಂ ತಂ ನೈವ ನಿಂದ್ಯಾತ್ ಬಹು ಮನ್ನೇತ ತಂ ಸದಾ. ಅದಕ್ಕೆ ಅನ್ನ ಉಪಜೀವ್ಯವಾದ್ದರಿಂದ ಅದನ್ನು ನಿಂದಿಸಬೇಡಿ, ಅದನ್ನು ಹಾಳು ಮಾಡಬೇಡಿ ಅಂತ ಒಂದು ಅರ್ಥ. ಹಾಳು ಮಾಡಬೇಡಿ, ಹೆಚ್ಚಾಗಿ ಕಳ್ಚಲ್ಲೋದು ಅವೆಲ್ಲ ಮಾಡೋಕ್ಕೆ ಹೋಗಬಾರ್ದು, ಅದು ಇನ್ನೊಬ್ರಿಗೆ ಉಪಯೋಗ ಆಗಬೇಕು. ಅದು ಯೋಚನೆ ಮಾಡೋದಿಲ್ಲ ಮನುಷ್ಯ, ತನ್ನ ಬೇಗ ಹಾಕ್ಕೊಂಡ್ಬಿಡ್ತಾ ಇನ್ನೊಬ್ಬರಿಗೆ ತಿಂದಂತೆ ಮಾಡಿ, ಅಥವಾ ತಿಂದರೆ ಎಂಜಲ್ ಕೊಟ್ಟಾಗತ್ತೆ, ಆ ರೀತಿ ಕೊಡಬಾರ್ದು. ಅದಕ್ಕೆ ಹೇಳ್ತಾರೆ ತಮಗೆ ನಮ್ಮ ಹೊಟ್ಟೆ ಎಷ್ಟು ಹಿಡಿಸುತ್ತೆ, ಹಸಿವು ಎಷ್ಟಾಗಿರುತ್ತೆ, ಅಷ್ಟು ನಮ್ಮದಷ್ಟೇ, ಗೊತ್ತಾಯ್ತು, ಉಳಿದು ನಮ್ಮದಲ್ಲ ಅಂತ ತಿಳ್ಕೊಂಬಿಡ್ಬೇಕು ಅಂತ ಹೇಳ್ತಾರೆ. ಅದಕ್ಕೆ ಆ ಬ್ಯಾಂಕ್ದಲ್ಲಿ ಅಷ್ಟು ದುಡ್ಡಿದ್ರು ಕೂಡ ಆ ದುಡ್ಡೆಲ್ಲ ನಮ್ಮದಲ್ಲ, ಎಷ್ಟದು ಎಷ್ಟು ನಮಗೆ ನಮ್ಮ ದುಡ್ಡಿಟ್ಟು ಅಷ್ಟು ಮಾತ್ರ ನಮ್ಮದೇ ಹೊರತು ಉಡಿದ್ರೆ ಅದೆಲ್ಲ ನಮ್ಮದು ಅಂತ ಹೇಗೆ ಕರ್ಕೋಬಾರ್ದು, ಮಾಡಿದ ಅಡಿಗೆಲ್ಲ ನಮ್ಮದು ಅಂತ ತಿಳ್ಕೊಳ್ಳೋಕೆ ಹೋಗ್ಬಾರ್ದು. ಯಾವತ್ ಭ್ರಿಯೇತ ಜಠರಂ ತಾವತ್ ಸತ್ವಂ ಹಿ ದೇಹಿನ, ಭಾಗವತದ್ದೇ ಮಾಡ್ತದೆ. ಯಾವತ್ ಭ್ರಿಯೇತ ಜಠರಂ, ತನ್ನ ಹೊಟ್ಟೆಗೆ ಎಷ್ಟು ಬರುತ್ತೋ ಅಷ್ಟವೊಂದೇ ಹೊರತು ಉಡಿದ್ದ ಒಂದಲ್ಲ. ಇತಿ ವ್ರತದ್ವಯಂ ಹೇತತ್ ಅನ್ನಾಖ್ಯಂ ನೈವ ನಿಂದ್ಯಾತ್ ಬಹುಮನ್ನೇತ ತಂಸದ. ಒಂದು ದೇವರು ಬಿಟ್ಟು ತಾನಿರಬಾರ್ದು, ತಿಳ್ಕೊಳ್ಳೋಕೆ ಬಂದವ್ರು ಇಲ್ಲ ಅಂತ ಹೇಳಬಾರ್ದು. ಈ ಎರಡು ವ್ರತ, ಇತಿ ವ್ರತದ್ವಯಂ, ಅದಕ್ಕೆ ರಾಯರ ಕರಿಷ್ಯೆ ಕಾರಯಿಷ್ಯೆ ಚ, ಎರಡು ವ್ರತ. ಇತಿ ವ್ರತದ್ವಯಂ ಹೇತತ್ ಭಾವ್ಯಂ ಯದಿ ಮುಖೇ ಸುಖೇ ಸ್ಪೃಹ, ಮುಕ್ತಿಯಾಗಬೇಕು ಅಂತಿದ್ರೆ ಈ ತಂಸಂಧಾನ ಇರಬೇಕಿದು. ಏನಕೇನಾಪಿ ವಿಧಿನ ಬಹುಯಿತ್ತೇವ ಜನಾರ್ದನ ಮತ್ವೈವ ಪ್ರಾಪ್ನುಯಾನ್ ನಿತ್ಯಂ ಮನೋವಾಕ್ಕಾಯ ವೃತ್ತಿವಿ. ಅದಕ್ಕೆ ಮಠಗಳಲ್ಲೆಲ್ಲ ಎಷ್ಟು ಜನ ಇದ್ದವರು ಅಡುಗೆ ಮಾಡೋದಿಲ್ಲ, ಮಿನಿಮಮ್ ಅಡುಗೆ ಅಂತ ಆಗಲೇಬೇಕು ಒಂದಿಷ್ಟು. ಗೊತ್ತಾಯ್ತಿಲ್ಲ, ಇದ್ದಕ್ಕಿದ್ದ ಹೋದ್ರೆ ಮಠದಲ್ಲಿ ಅನ್ನ ಇರುತ್ತೆ, ಮನೆಯಲ್ಲಿ ಆಗೆಲ್ಲ ಇರೋದಿಲ್ಲ, ಮನೆಯಲ್ಲಿ ಸ್ವಲ್ಪ ಇರುತ್ತೆ. ಅಣ್ಣ ಮಠದಲ್ಲಿ ಹೋದರೆ ಬೇಕಾಷ್ಟು ಜನಕ್ಕೆ, ಎಂಟಚಾರ ಜಾಸ್ತಿ ಬಂದರೆ ಏನು ಅನಿಸೋದಿಲ್ಲ ಅವರಿಗೆ. ಮಿನಿಮಮ್ ಇಷ್ಟು ನೈವೇದ್ಯ ಆಗಲೇಬೇಕು ಅಂತಿರೋದ್ರಿಂದ ನಡೆದೋಗುತ್ತೆ. ಮನೆಗಳಲ್ಲೂ ಕೂಡ ಆದಷ್ಟು ಏನು ಮಾಡಬೇಕು, ಸ್ವಲ್ಪ ಇರೋ ಹಿಂದಕ್ಕೆ ಅತಿಥಿ ಇಲ್ಲದೆ ಊಟನೇ ಮಾಡ್ತಿರಲಿಲ್ಲ, ಆದ್ದರಿಂದ ಸ್ವಲ್ಪ ಹೆಚ್ಚೇ ಮಾಡ್ತಾ ಇದ್ರಿ. ಆವಾಗ ಕೂಡ ಯಾರ್ಯಾರು ಬಂದೇ ಬರುತ್ತೆ, ವೇಸ್ಟ್ ಆಗೋದಿಲ್ಲ ಅಂತ. ಇವತ್ತು ಹೇಗಂದ್ರೆ ತೊಳೆದು ಬಿಡಬೇಕು, ಏನೇನೋ ಇರಬಾರ್ದು. ಇಲ್ಲ ಫ್ರಿಡ್ಜಿಗೆ ಶಿಫ್ಟ್ ಆಗಬೇಕು ಅಷ್ಟೇ ಹೊರತು, ಫ್ರಿಡ್ಜ್ಗೆ ಹೋಗ್ಬೇಕು ಇಲ್ಲ ಹೊಟ್ಟೆಗೆ ಹೋಗ್ಬೇಕು, ಬೇರೆ ಇನ್ನೊಬ್ರಿಗೆ ಹೋಗಬಾರ್ದು. ಆ ರೀತಿಯಾಗಿರ್ತದೆ. ಏನಕೇನಾಪಿ ವಿಧಿನ ಬಹ್ವಿತ್ತೇ ವಜನಾರ್ಧನಂ ಮತ್ತವ್ಯ ಪ್ರಾಪ್ನುಯಾನ್ ನಿತ್ಯಂ ಮನೋವಾಕ್ಕಾಯ ವೃತ್ತಿಭಿ. ಅದಕ್ಕೆ ಮನಸ್ಸು, ವಾಕ್ ಮತ್ತು ಕಾಯ, ಮೂರು ಮನೋ ಕಾಯೇನ ವಾಚ ಮನಸ್ಸ, ದೇವರನ್ನು ಆರಾಧನೆ ಮಾಡಬೇಕು. ಏವಂ ಸಮುಪಾಸೀತ ತಸ್ಯ ಅನ್ನಾಖ್ಯೋ ಹರಿಹಿ ಸ್ವಯಂ ಸಿದ್ಧ ಇತ್ತೇವ ಇತಿ ಪ್ರಾಹು. ಈ ರೀತಿ ಅವರು ಉಪಾಸನೆ ಮಾಡ್ತಾರಲ್ಲ, ದೇವರಲ್ಲಿ ಸಿಕ್ಕಂತಲೇ ಅರ್ಥ, ದೇವರು ಸಿಕ್ಕಿಬಿಟ್ಟಿದ್ದಾರೆ ಅಂತ ತಾತ್ಪರ್ಯ. ವಿದ್ವಾಂಸ ಪರಿನಿಷ್ಠಿತ ಜ್ಞಾನಿಗಳಿಗೆ ಹೇಳ್ತಾರೆ, ಯಶ್ಚ ತದ್ಬ್ರಹ್ಮ ಸಂಸಿದ್ಧಂ ಪೂರ್ವಮತೇನಾಪ್ಯತೆ ಅಗ್ರತಃ. ಅದಕ್ಕೆ ಅನ್ನದಲ್ಲಿ ದೇವರು ಚಿಂತನೆ ಮಾಡಿದರೆ ಅನ್ನ ಮಾರಬಾರ್ದು ಅಂತಾಯ್ತು. ಅನ್ನ ದೇವರು ಸಾರಿಗ್ರಾಮ ಮಾರಬಾರ್ದು ಅಂದರೆ ಹಾಗೋ ಹಾಗೆ, ಅನ್ನವನ್ನು ಯಾತಕ್ಕೆ ಮಾರಬಾರ್ದು ಅಂದರೆ ಉಪಜೀವಿ ಅದು, ಅದು ಬೆಲೆ ಕಟ್ಟಕ್ಕೆ ಬರೋದಿಲ್ಲ ಅಂತ. ಬೆಲೆ ಕಟ್ಟ ಕಡಿಮೆ ಮಾಡ್ಕೊಂಡಾಗ ಲೆಕ್ಕ, ಆ್ಯಕ್ಚುಲಿ ಅನ್ನ ಕೊಟ್ಬಿಟ್ಟು ಎನಿಸ್ಕೊಳ್ಳಿ, ನೋಡೋದಕ್ಕೆ ಫ್ರೀ ಕೊಟ್ಟಾಗ ಲೆಕ್ಕ ಅಲ್ಲ, ಜಾಸ್ತಿ ಬೆಲೆ ಬಂತು ಅವನಿಗೆ. ಯಾತಕ್ಕೆ ಅವ್ನು ಬದುಕಿದ್ದಕ್ಕೆ ರೆಸ್ಪಾನ್ಸಿಬಲ್ ಅದ, ಒಂದು ದಿವಸದ ಬದುಕಿ ಇವನು ಕಾರಣ ಆಗಿಬಿಟ್ಟ, ದುಡ್ಡಿಸ್ಕೊಂಬಿಟ್ಟ, ಸಬ್ಸ್ಟ್ಯೂಟ್ ಆಗೋಯ್ತು ಅದಕ್ಕೆ. ಸೊ ಅನ್ನನ ಕಡಿಮೆ ಮಾಡಿದಾಗಾಯ್ತು. ಸೊ ಸಾಲಿಗ್ರಾಮ ಬೆಲೆ ಕಟ್ಟಬಾರ್ದು ಅಂತ ಹೇಗೆ ಹೇಳ್ತಾರೆ ಹಾಗೆ ಅನ್ನಕ್ಕೆ ಬೆಲೆ ಕಟ್ಟಬಾರ್ದು. ಹಿಂದೆಲ್ಲ ಭಾಳ ಜನ ಆಗಿದ್ರು, ಈ ಮಂತ್ರಾಲಯಂ ರೋಡ್ ಇದೆಯಲ್ಲ ತುಂಗಭದ್ರಾ ರೋಡ್, ಅಲ್ಲಿ ಇಳಿದು ಬಿಟ್ಟರೆ ಫಸ್ಟು ಸಾಮಾನ್ಯ ಟ್ರೈನ್ 10:30 ಹೋಗೋದು, ಆ ಮಂತ್ರಾಲಯಕ್ಕೆ ತಕ್ಷಣ ಬಸ್ ಸಿಗೋದು ಹೋಗೋದು ಭಾರಿ ಕಷ್ಟ ಇತ್ತು. ಸಾಮಾನ್ಯವಾಗಿ ಊಟ ಹಾಗೆ ಆಗೋದು. ಅಲ್ಲಿ ಎಷ್ಟೋ ಜನ ನೋಡಿರ್ತೀರಿ ನೀವು, ಅಲ್ಲಿ ಹೋದರೆ ಯಾವಾಗ ಎಷ್ಟು ಜನ ಬರ್ತೀವಿ ಯಾರಿಗೆ ಗೊತ್ತಿರ್ತದೆ, ಹೋಗೋದು ಅರ್ಧ ಗಂಟೆ ರೆಡಿನೇ ಪಾಪ. ಅದು ಎಷ್ಟೋ ಅಂದ್ರೆ ಕೇಳಿದರೆ ದುಡ್ಡು ಕೇಳ್ತಿದ್ದಿಲ್ಲ ಅವರು, ಗೊತ್ತಾಯ್ತಿಲ್ಲ, ಎಷ್ಟೋ ಜನ ದುರುಪಯೋಗ ತೊಗೊಂಡು ಹಾಕ್ತೇ ಬರ್ತಿದ್ರು. ಅವ್ರು ನೀವಾಗಿ ಹಾಕಾದ್ರೆ ಹಾಕ್ಬೋದು ಅಂತ ಹೇಳಿದ್ರು ಅಷ್ಟೇ, ಪಾಪ ದಿನ ಮುಂದೆ ನಡೆಸ್ಬೇಕಲ್ಲ ನೀವು. ಅಷ್ಟಾದರೂ ಕೂಡ ಅವ್ರು ಏನು ಮಾಡ್ತಿದ್ದಿಲ್ಲ, 1 ರೂಪಾಯಿ ಅದ್ರ ಕಾಲೆಲ್ಲ 1 ರೂಪಾಯಿ 2 ರೂಪಾಯಿ ಕಾಲ, ಅದನ್ನು ಕೇಳ್ತಿದ್ದಿಲ್ಲ. ಅದು ಯಾರೋ ಒಬ್ಬ ಹೆಂಗಸು ಮುತ್ತೈದು ಹೆಂಗಸಿದ್ದಲ್ಲಿ ಪಾಪ ಗಂಡಗೆ ಸರಿ ಇದ್ದಿಲ್ಲ, ಆಕೆ ಅದು ನೋಡ್ಕೊಂಡಿದ್ಲು, ಮತ್ತು ಮಠಗಳು ಯಾವ್ದು ಇರಲಿಲ್ಲ, ಅಲ್ಲಿ ಸ್ವಂತ ನಡೆಸ್ತಾ ಇದ್ರು ಅಷ್ಟೇ. ವೃಂದಾವನ ಇತ್ತು, ಒಂದು ಪೈಸೆ ಇಸ್ಕೊತಿದ್ದಿಲ್ಲ ಅವರು, ಅಷ್ಟು ಕಷ್ಟಪಟ್ಟು ಅಷ್ಟು ಕಷ್ಟಪಟ್ಟುಕೊಂಡು ಜೀವನ ಮಾಡಿದ್ರು ಕೂಡ ದುಡ್ಡು ಕೇಳ್ತಿದ್ದಿಲ್ಲ. ತಿರುಪತಿಯಲ್ಲಿ ಹಾಗೆ ಮೊದಲು ಯಾವ ಮಠಗಳು ಇರಲಿಲ್ಲ, ಯಾರೋ ಒಬ್ರು ಮಾಡಾಕ್ತಿದ್ರು, ಹೋದವರಿಗೆಲ್ಲ ಅಷ್ಟೇ ಯಾಕೆ ಹಾಕೋದು ಬಿಡೋದು ಅಷ್ಟೇ, ಮತ್ತು ಕ್ವಾಲಿಟಿ ಕೂಡ ಅಷ್ಟೇ, ಏನೋ ಬಂದಿದ್ರೆ ಹಾಕ್ತಿರಲಿಲ್ಲ, ಆದಷ್ಟು ಚೆನ್ನಾಗಿ ಮಾಡಾಕ್ತಿದ್ರು. ಅಂದರೆ ಆಗಿನ ಕಾಲ ಆ ಭಾವನೆ ಆಗಿತ್ತು, ಈ ದುಡ್ಡು ಇಸ್ಕೊಂಡು ಕೆಲಸ ಹೋಗ್ಬಾರ್ದು, ಎರಡೆರಡು ಬೇರೆ ಮಾಡೋದ್ರ ಬಂದು ಬೈದು ಬೇರೆ ಕಳಿಸ್ಬಿಡ್ತು, ಇರ್ಬಾರ್ದು ಅತ್ತಿ ಕೇಳಿಬಿಟ್ರೆ ಬೈದು ಬಿಡ್ತಾರೆ. ಪೂರ್ತಿ ಚೇಂಜ್ ಅದು, ಅದು ಅನ್ನ ಉಪನಿಷತ್ ವಿರುದ್ಧವಾದ ಜೀವನ ಅದು, ಆಗಿರಬಾರ್ದು. ಎಲ್ಲ ಕಡೆ ಅಭ್ಯಾಸ ಆಗುತ್ತೆ, ಇವ್ರಿಗಿಂತ ಕಾಂಪಿಟೇಷನ್, ಈಗ ಜಾಸ್ತಿ ಕೇಳಿದಷ್ಟು ಇನ್ನೂ ಕ್ವಾಲಿಟಿ ಜಾಸ್ತಿ ಇರ್ತದೆ ಅಂತ ಆಗ್ಬಿಡುತ್ತೆ. ತಪ್ಪದು ಸಿದ್ಧ ಇತ್ತೇವ ಹಿ ಪ್ರಾಹುರ್ ವಿದ್ವಾಂಸ ಪರಿ, ಅಂದರೆ ತಾತ್ಪರ್ಯ ಜನಗಳು ಕೊಡಬೇಕಾದ ತಪ್ಪೇನೂ ಅಲ್ಲ, ಅದು ಕೇಳಿಸ್ಕೊಳ್ಳೋದು ಬೇಡ. ಇವ್ರಿಗೂ ಕೂಡ ಇವರಿಗೊಂದು ಜವಾಬ್ದಾರಿ ಇವರಿಗೆ ಇರ್ತದೆ, ಅವ್ರಿಗೊಂದು ಜವಾಬ್ದಾರಿ ಇರ್ತದೆ, ಒನ್ ಸೈಡೆಡ್ ಆಗಿಬಿಟ್ಟಾಗ ಇಬ್ಬರದ್ದು ವ್ಯಾಪಾರನೇ. ಹೌದು, ಸಿದ್ಧ ಇತ್ತೇವ ಹಿ ಪ್ರಾಹು ವಿದ್ವಾಂಸ ಪರಿನಿಷ್ಠಿತಾಹ ಯಶ್ಚ ತದ್ಬ್ರಹ್ಮ ಸಂಸಿದ್ಧಂ ಪೂರ್ವಂ ತೇನಾಪ್ಯತೆ ಗ್ರತಃ. ಯಾರು ಮೊದಲೇ ತಿಳ್ಕೊಂಡ್ಬಿಡ್ತಾನಲ್ಲ, ಪೂರ್ವಂ ತೇನಾಪ್ಯತೆ ಬೇಗ ತಿಳ್ಕೊಂಡ್ಬಿಡ್ತಾನೆ. ಮಧ್ಯೆ ವಯಸ್ಸಿ ಚೇತ್ ಸಿದ್ಧಂ ಮುಕ್ತೋ ಮಧ್ಯಂ ಪ್ರಪಶ್ಯತಿ, ಮುಕ್ತನಾದ್ಮೇಲೂ ಕೂಡ ಸಮಗ್ರ ಚಿತ್ರ ಬರೋದಿಲ್ಲ ಅವನಿಗೆ. ವಾರ್ಧಕೆ ಚೇತ್ ವಿಜಾನಾತಿ ಮುಕ್ತ ಪಾದವು ಪ್ರಪಶ್ಯತಿ, ಮುಬ್ಬಿನ ವಾರ್ಧಕ ಮುಬ್ಬಿನಲ್ಲಿ ತಿಳ್ಕೊಂಡ್ಬಿಟ್ಟಾಗ ಪಾದ ಮಾತ್ರ ಕಾಣ್ತಾನೆ. ತೇಜೋಮಂಡಲಮೇ ವಾನ್ಯತ್, ಉಳಿದ ಭಾಗ ಎಲ್ಲ ಬರೀ ತೇಜಸ್ ಕಂಡ ಕಾಣತ್ತಷ್ಟೆ. ಅಂಗಂ ವಿಷ್ಣೋಹೋ ಪ್ರಪಶ್ಯತಿ ಪೂರ್ವೇ ವಯಸ್ಸಿ ಬೋದ್ಧವ್ಯಂ ಆ ಮುಖಾತ್ ಸರ್ವದೃಷ್ಟಯೇ ತೇಜೋಮಂಡಲಮೇವ ಅನ್ಯತ್ ಅಂಗಂ ವಿಷ್ಣು ಪ್ರಪಶ್ಯತಿ. ಆದ್ದರಿಂದನೇ ಪೂರ್ವೇ ವಯಸ್ಸಿ ಬೋದ್ಧವ್ಯಂ ಆ ಮುಖಾತ್ ಸರ್ವದೃಷ್ಟಯಿ. ಇಷ್ಟು ಕೂಡ ಆಚಾರ್ಯರು ಭಾಗವತ ತಾತ್ಪರ್ಯದಲ್ಲಿ ಕೌಮಾರ ಆಚಾರ್ಯ ಪ್ರಾಜ್ಞೆ ಎಂಬುದಕ್ಕೇನು ಬರೋದಿಲ್ಲ, ಇದನ್ನೆಲ್ಲ ಶಿಫ್ಟ್ ಮಾಡ್ಕೋಬೇಕಿಲ್ಲ, ಅದಕ್ಕೆ ಆಚೆ ಉಪಸಂಹಾರ ಮಾಡ್ತಾರೆ. ಅದಕ್ಕೆ ಪೂರ್ವೇ ವಯಸ್ಸಿ ಬೋದ್ಧವ್ಯಂ, ಚಿಕ್ಕ ವಯಸ್ಸಿನ ಅದಕ್ಕೆ ತಿಳ್ಕೋಬೇಕು. ಇದನ್ನು ಓದ್ದೇ ಇದ್ದುಬಿಟ್ರೆ ಆ ಮಾತಿಗೆ ಆಚಾರ ಅರ್ಥ ಬರೋದಿಲ್ಲ ಅಂತಾಗ್ಬಿಡುತ್ತೆ. ಆಚಾರ ಒಂದೇ ಕಡೆ ಬರೆಯೋದೇ ಇಲ್ಲ ಅವರು, ಬೇರೆ ಬೇರೆ ಕಡೆನೂ ಎಲ್ಲ ಕಷ್ಟಪಟ್ಟು ಓದಿ ತಿಳ್ಕೊಬೇಕು ಅಂತಾನೆ ಅವ್ರು ಮಾಡಿರೋ. ಎಷ್ಟೇ ಬರೆದ್ಗೂ ಊಟನ ಎಷ್ಟೇ ಮಾಡಿದ್ರೆ ಹೇಗೆ ಬಡಿಸ್ತಾರೋ ಹಾಗೆ ಕಲಸಿ ಹಾಕಿಬಿಟ್ರೆ ಕಲಿಸ್ಕೊಂಡು ಅಷ್ಟು ಕೆಲಸ ಮಾಡಬೇಕಲ್ಲ ಇವನು. ಅದಕ್ಕೆ ಸ್ವರೂಪಲ ಐತೆ ಎಲ್ಲ ಅಲ್ಲಲ್ಲಿ ಮಿಕ್ಸ್ ಮಾಡ್ಕೋಬೇಕು, ಇದ್ರೆ ಅದನ್ನ ಸೆಳ್ಸ್ಕೊಬಿಟ್ಟು ಏನಾಗುತ್ತಾಗ ಆಗ ಒಳ್ಳೆ ಸ್ವಾರಸ್ಯ ಸಿಗುತ್ತೆ. ಸಪ್ರೇಟ್ ಸಪ್ರೇಟ್ ಇದ್ದಾಗ ಏನಾಗುತ್ತೆ ಅಂದರೆ ಅದ್ರ ಟೇಸ್ಟ್ ಬೇರೆ, ಕಲಿಸ್ಕೊಂಡಾಗ ಆಗೋ ಟೇಸ್ಟೇ ಬೇರೆ. ಎಲ್ಲ ಸ್ವರೂಪಲ ಒಟ್ಟಿಗೆ ಓದಬೇಕು ಅನ್ನೋದು ಊಟಕ್ಕೂ ಮಾತ್ರ ಸಂಧಾರಕ್ಕೆ ಬರ್ತದೆ. ಅಲ್ಲ ಕಲಿಸ್ಕೊಂಡು ನೀಟಾಗಿ ಕ್ರಮವಾಗಿ ಮಾಡೋ ಕ್ರಮ ಶಾಸ್ತ್ರ ಓದೋಕ್ಕೆ ಅಪ್ಲೈ ಮಾಡ್ಕೋಬೇಕು. ಎಲ್ಲ ಗ್ರಂಥಗಳನ್ನು ಕೂಡ ಏನು ಮಾಡಿ ಏಕವಾಕ್ಯತ ತಂದ್ಕೊಂಡು ಓದೋ ಅಭ್ಯಾಸ ಮಾಡಬೇಕು. ಯಾವುದಕ್ಕೆ ಚರ್ಮಚರ್ಯ ಗ್ರೀಚರ ಪ್ರಶ್ನೆ ಆಗಿ ಒಟ್ಟು ಉಪಾಸನೆಯ ಫಲ ಇದು. ಸ್ವರೂಪದಲ್ಲೇ ಹಾಗಿರ್ತಾರ, ಸ್ವರೂಪದಲ್ಲೇ ಹಾಗೆ ಮುಕ್ತಿಯಲ್ಲಿ ಬರೀ ಪಾದ ಮಾತ್ರ ಕಾಣೋದನ್ನು ತಿಳ್ಕೊಬೋಣ. ಪ್ರತಿ ಜನ್ಮದಲ್ಲೂ ಅವರು ಅಂತ್ಯ ವಯಸ್ಸಿನಲ್ಲೇ ಕಾಣ್ತಾರೆ, ಆಗಲೇ ಬುದ್ಧಿ ಬರೋದು ಅವನಿಗೆ. ಇವರು ಮಾತ್ರ ಮೊದಲಿಂದಾನೇ ಮಾಡ್ತಾರೆ, ಸ್ವರೂಪ ಸ್ವರೂಪಕ್ಕೆ ಅಂಟಿದ ವ್ಯಾಪಾರ. ಕೆಲವು ಹುಡುಗರಿರ್ತಾರಲ್ಲ, ಅವ್ರು ಪರೀಕ್ಷೆ ಶುರುವಾದಿಸ್ತಾರೆ, ಕ್ಲಾಸ್ ಶುರುವಾದಿಸ್ತಾರೆ, ಓದೋಕ್ಕೆ ಶುರು ಮಾಡಿಬಿಡ್ತಾರೆ. ಕೆಲವರು ಪರೀಕ್ಷೆ ಡೇಟ್ ಆರೋದು ಸಾರು ಮಾಡ, ಎಲೆಕ್ಷನ್ ಡೇಟ್ ಆಗೋವರೆಗೂ ಹೇಗೆ ಇವ್ರಿಗೆ ಮಾಡೋದು, ನಾಮಿನೇಷನ್ ಫೈಲ್ ಮಾಡೋಕ್ಕೆ ಬರೋದಿಲ್ವಲ್ಲ. ಅದೇ ರೀತಿಯಲ್ಲೇ ಪರೀಕ್ಷೆ ಡೇಟ್ ಆರೋ ಸಾಬು ಪುಸ್ತಕ ತೆಗಿಬೇಕಿರೋದು. ಇಂಥವ್ರು ರ್ಯಾಂಕ್ ಬಂದುಬಿಡ್ತಾರೆ, ಅವ್ರು ಅಲ್ಲೇ ಇರ್ತಾರೆ ಪಾಪ. ಅಂಥವರು ಇರ್ತಾರೆ ಮೊದಲಿಂದ ಓದ ಜನರಲ್ಲಿ ಏನಾಗಿರ್ತಾನೆ ಅವನು, ಅವ್ರ ಕ್ವಾಲಿಟಿ ಇರುತ್ತೆ, ಅದೆಲ್ಲ ಓದೋಕ್ಕೆ ಚಾನ್ಸ್ ಇರುತ್ತೆ ಅವ್ರು. ಇವ್ರಿಗೆ ಮನೆ ಬಂದ್ಬಿಟ್ಟು ಎಲ್ಲ ಓದಲಿಕ್ಕೆ ಎಲ್ಲ ಆಗುತ್ತೆ ಅವರಿಗೆ, ಏನು ಮಾಡ್ತಾರೆ ಅವರು, ಸೆಲೆಕ್ಟ್ ಮಾತ್ರ ಓದ್ಕೊಂಡ್ಬಿಡ್ತಾರೆ. ಆದ್ದರಿಂದ ಅವ್ರು ಈ ನಾಲೆಡ್ಜ್ ಬರೋದಿಲ್ಲ. ಅದೃಷ್ಟ ಬೈ ಚಾನ್ಸ್ ಬಂತೋ ಪಾಸ್ ಆಗಿಬಿಡ್ತಾರೆ, ಇಲ್ಲದ ಹೋದರೆ ಫಜೀತಿ ಆಗುತ್ತೆ. ಮೊದಲಿಂದ ಬಂದವನಿಗಿರೋ ಒಂದು ಪೇಪರ್ ಅಕಸ್ಮಾತ್ ಮಾಡಿ ಕ್ವಶನ್ ಪೇಪರ್ ಸಿಕ್ಕಿರುತ್ತೆ, ಅದು ಹೆಚ್ಚು ಕಡೆ ಬೇರೆ ಆಗಿಬಿಡುತ್ತೆ, ಅವರು ಲಾಟ್ರಿ ಹೋಗಿಬಿಡ್ತಾರೆ. ಅವನು ಎಲ್ಲ ಓದ್ದವನಿಗೆ ಏನು ಕೊಟ್ಟರು ಅಷ್ಟೇ, ಈ ಹೊಸ ಪ್ರಶ್ನೆ ಏ ಒಂದು ಕ್ವಶನ್ ಪೇಪರ್ ನೋಡಿದ್ರೆ ಬರೀತಾರೆ ಬೇಕಾ, ಇವನು ಅದಕ್ಕೆ ಮಾತ್ರ ಪ್ರಿಪೇರ್ ಆದನ್ನು ಹೋಗಿಬಿಡ್ತಾರೆ. ಅದಕ್ಕೆ ಯಾವಾಗಲೂ ಕೂಡ ಸಮಗ್ರ ಚಿಂತನೆ ಮಾಡೋ ಕ್ರಮ ತಿಳ್ಕೊಬೇಕು. ಇಷ್ಟಾಗುತ್ತಲ್ಲ ಮುಂದೆ ವರ್ಷ ಕೂಡ ಮಾಡೋದು ಹಾಗೇನೆ ಅವನ ಯಥಾ ಪ್ರಕಾರ, ಮುಂದೆ ವರ್ಷ ಪಾಠ ತಿಳ್ಕೊಬೋದಿಲ್ಲ, ಓದೋಷ್ಟು ಮಾಡಿದ್ರೆ ಆ ಥರ ಮಾಡಿದ್ರೆ ಆಯಿತು ಅಂತ ಹೇಳ್ಬಿಡ್ತ. ಏನೋ ರೂಪದಲ್ಲೇ ಇರ್ತದೆ. ತೇಜೋಮಂಡಲಮೇ ವಾನ್ಯತ್ತಂಗಂ ವಿಷ್ಣು ಪ್ರಪಶ್ಯತಿ ಪೂರ್ವೇ ವಯಸ್ಸಿ ಬೋದ್ಧವ್ಯಂ ಆಮುಖಾತ್ ಸರ್ವದೃಷ್ಟಯೇ ಇಂಪಾರ್ಟೆಂಟ್ ಉಪಸಂಹಾರ ಆಯಿತು. ಅದಕ್ಕೇನು ಆದಷ್ಟು ಬೇಗ ಚಿಕ್ಕ ವಯಸ್ಸಿನಲ್ಲೇ ತಿಳ್ಕೊಳ್ಳೋ ಪ್ರಯತ್ನ ಮಾಡಿದರೆ ದೇವರ ಸಮಗ್ರ ಚಿತ್ರ ಬರುತ್ತೆ ಅಂತ ಆಚಾರ್ಯ ಉಪಸಂಹಾರ ಮಾಡಿದ್ರು. ಇದಿಷ್ಟು ಇಟ್ಕೊಂಡೆ ತೀರ್ಥೋಪ್ರಂಥ ಮಾತುಗಳೆಲ್ಲ ಬಂದಿತ್ತು, ಅದು ಜ್ಞಾಪಕ ಇರಬೇಕು. ಅಲ್ಲಿಗೆ ನಾಳೆ ದಿವಸ ಇದು ಆಲ್ಮೋಸ್ಟ್ ಕೊನೆ ಘಟ್ಟ, ಈಗ ಇದೊಂದು ಆದರೆ ಮುಗಿತಾ ಬರುತ್ತೆ, ಅದನ್ನು ನಾಳೆ ಕಂಟಿನ್ಯೂ ಮಾಡೋಣ. ಅಲ್ಲಿ ನಾಳೆ ನಾಡಿದ್ದು ಮುಗೋಗ್ಬಿಡುತ್ತೆ ಉಪನಿಷತ್. ನಾಳೆ ದಶಮಿ, ನಾಡಿದ್ದು ಇದು ಏಕಾದಶಿ, ಅಷ್ಟೇ ಅವತ್ತು ಎರಡು ದಿವಸಕ್ಕೆ ಮುಗಿಯುತ್ತೆ. ಹಾಂ, ಪುಸ್ತಕ ತಂದಿದ್ದೀರಾ? ಹಾಂ, ಅದೆಲ್ಲ ಮುಂದಿನ ಪ್ರಶ್ನೆ ಅದು. ಅವ್ರಿಗೆ ಸ್ವರೂಪ ತಕ್ಕಂತೆ ಪ್ರೇರೇಪಣೆ ಮಾಡ್ತಾನೆ, ಆದ್ದರಿಂದ ಪ್ರೇರಣೆ ಚಿಕ್ಕದ ಶುರು ಮಾಡಿದ್ರೆ ಒಳ್ಳೆಯ ಸ್ವರೂಪ ಅಂತ ಅರ್ಥ ಅವ್ರು. ಅಷ್ಟೇ, ಸ್ವರೂಪ ನಮಗೆ ಗೊತ್ತಿಲ್ಲ, ಆದ್ದರಿಂದ ನಾವು ಸ್ವರೂಪ ರಶ್ಯ ಮಾಡ್ಕೊಳ್ಳೋಕೆ ಹೋಗಬಾರ್ದು. ಅದು ಹೇಳಿದ್ನಲ್ಲ, ಅದು ಎಕ್ಸಾಮ್ ನಾವು ಏನು ಪರೀಕ್ಷೆ ಕೂತ್ವಿ ಅಂತ ತಿಳ್ಕೊಬೋಣ, ಅದೆಲ್ಲ ಅವೆರೋ ಬರೀತೇವೆ, ಪೇಪರ್ ಸರಿಗೆ ಹೋಯ್ತಾರೆ ಅಂತ ಏನು ಗ್ಯಾರಂಟಿ? ಅಕಸ್ಮಾತ್ ಹೋಯ್ತಾನೆ, ಅಲ್ಲಿ ಹೋದಾಗ ಅವನಿಗೆ ಮುಟ್ಟುತ್ತೆ ಅಂತ ಏನು ಗ್ಯಾರಂಟಿ? ಅಕಸ್ಮಾತ್ ವ್ಯಾಲಿ ಅವ್ರ ಮೂಡ್ ಸರಿ ಇರುತ್ತೆ ಅಂತ ಏನು ಗ್ಯಾರಂಟಿ? ಗೊತ್ತಾಯ್ತು, ಯಾರ್ದೋ ಮಾರ್ಕ್ ಏನೋ ಹಾಕಿಬಿಡ್ಬೋದಲ್ಲ. ಇಷ್ಟೆಲ್ಲ ಮಾಡಿ ಟ್ಯಾಬ್ಲೇಟ್ಸ್ ಮಿಸ್ಟೇಕ್ ಆಗಬಾರ್ದು ಅಂತ ಇಲ್ವಲ್ಲ, ಅದಕ್ಕೆ ನಾವು ಓದೋದೇ ಇಲ್ಲ, ಅದ್ರ ಏನು ಮಾಡ್ಬೇಕೀಗ? ಅದಲ್ಲ, ಅವೆಲ್ಲ ಏನು ಅಂಡರ್ಸ್ಟುಡ್ ಅವೆಲ್ಲ, ಅವೆಲ್ಲ ಅಂಡರ್ಸ್ಟುಡ್. ಅದು ನಮ್ಮ ಸರ್ಕಾರನೇ ನಂಬೇಕಾದ್ರೆ ದೇವ್ರು ಜಾಸ್ತಿ ನಂಬೇಕು ನಾವು. ಅರ್ಥ ಆಯ್ತಾ? ಇವೆಲ್ಲ ಏನಿವೆಲ್ಲ ಲೋಕದ ಏನು ತಿಳ್ಕೊತೀವಿ ನಾವೀಗ? ವ್ಯವಸ್ಥೆ ಇದೆ ಮಾಡ್ತಾರೆ, ಹೋಗ್ತಾರೆ. ಇದಕ್ಕೆಲ್ಲ ಏನು ಉತ್ತರ ಕೊಡ್ಬೇಕು ನಾವು? ಅದಕ್ಕೆ ಸರಿಯಾಗಿ ಬರೆಯೋದು ನಿನ್ನ ಕೆಲಸ, ಉಳಿದ ವ್ಯವಸ್ಥೆ ಇದೆ, ಡೋಂಟ್ ವರಿ ಅಂತ ಹೇಳ್ತಾರೆ. ಈ ಸರ್ಕಾರದಲ್ಲಿ ವ್ಯವಸ್ಥೆ ಅವ್ಯವಸ್ಥೆ ಇದ್ರೂ ಕೂಡ ಒಂದು ವ್ಯವಸ್ಥೆ ಇದೆ ತಾನೇ, ಇನ್ನು ದೇವರಲ್ಲಿ ಬೋಸನೇ ಇಲ್ಲ. ಗೊತ್ತಾಯ್ತಾ? ಸಿಂಪಲ್ ಅದು. ಅದರಿಂದ ಅವೆಲ್ಲ ಬೇರೆ ಬೇರೆ ಕೇಳಾಗಿಲ್ವೇ ಇಲ್ಲ, ಅದು ಕಾಮನ್. ಅದು ದೇವ್ರೊಂದು ಮಾತು ಹೇಳ್ಬಿಡಿ, ಸರಿಯಾಗಿ ಮಾಡಿ ಮಾಡೇ ಮಾಡ್ತೀರಿ, ಅವಾಗ ನನ್ನ ಸೈಡಿಂದ ಯೋಚನೆ ಮಾಡಬೇಡ ಅಂತ ಹೇಳ್ಬಿಡ್ತಾರೆ. ದೇವ್ರ ಸೈಡಿಂದ ನಾನು ಯೋಚನೆ ಮಾಡೋಂಗಿಲ್ಲ, ಅದರಿಂದಾಗಿನೇ ನಾವು ಹಸಿ ಬಿಡಿ ಮಾಡದಿದ್ದರೇನು ಪ್ರಶ್ನೆ ಬರಬಾರ್ದು, ಯಾಕೆ ದೇವ್ರು ತಪ್ಪು ಮಾಡ್ತಾನೆ ಅಂತ ಆಗತ್ತಾಗಿದೆ. ಆ ಪ್ರಶ್ನೆನೇ ರೂಲ್ಡ್ ಔಟ್. ನಾವು ಸೈ ತಪ್ಪು ಯಾವಾಗ ಎಲ್ಲಿ ಹುಡುಕ್ಬೇಕು ನಾವೀಗ? ನಮ್ಮ ಸೈ ಇಲ್ಲಾದ್ರೆ ಅಲ್ಲೂ ಹುಡುಕ್ಬೋದು ನಾವು, ಇಲ್ಲ ಅಲ್ಲಿ ನಮ್ಮಲ್ಲೇ ಹುಡುಕ್ಬೋದು, ಬೇರೆ ಕಡೆ ಹುಡುಕಾಗಿಲ್ಲ. ಯಾಕೆ ದೇವ್ರು ಪರ್ಫೆಕ್ಟ್ ಅಂತ ತೀರ್ಮಾನ ಆಗೋಗ್ಬಿಟ್ಟಿದೆ. ಆದ್ದರಿಂದನೇ ಮಾಡ್ತಾರೆ, ಮನೆ ಮಾಡ್ತಾರೆ, ಯಾಕೆ ಯೋಚನೆ ಮಾಡ್ಬೇಕು ಅದಕ್ಕೆ? ಇಲ್ಲಾಂದ್ರೆ ನಮ್ಮ ಯೋಗ್ಯತೆ ಇಲ್ಲ, ದೇವ್ರು ಮಾಡಲಿಲ್ಲ ಅಲ್ಲ, ನಮ್ಮ ಯೋಗ್ಯತೆ ಇಲ್ಲ, ದೇವ್ರು ಮಾಡಲಿಲ್ಲ ಅಷ್ಟೇ. ನೆಕ್ಸ್ಟ್ ಪುಸ್ತಕ ಇದೆ ಕೊಡಿ. ಓಂ ಜನ್ಮಾದ್ಯಸ್ಯ ಯಥೋನ್ವಯಾದಿತರತಶ್ಚಾರ್ಥೇಶ್ವ ವಿಘ್ನಸ್ವರಾಟ್ ಬ್ರಹ್ಮ ಹೃದಯ.